हरि ओम श्री गुरुभ्यो नमः। अभ्रमं भंगरहितं आजडं विमलं सदा आनंदतीर्थमतुलं भजेतापत्रयापहं नित्या सिद्धांत दुद्ध्वांत विध्वंसनाशकः जयतीर्थाकतनिर्भासतां नो हृदंबरे अत्यकल्पितकल्पोऽयं प्रत्यत्यगजकेसरी व्यासतीर्थ गुरुर्भूयात् अस्मदिष्टात् सिद्धये तपो विद्यावृत्त्यादि सद्गुणोगाकरानहं वाजराज गुरुन् वन्दे हैग्रीवदाश्रयान् पूज्ये राघवेन्द्राय सच्चिदानन्दाय च भजतां कल्पवृक्षाय नमताम कामधेनवे दुर्वादिध्वान्तरवे वैष्णवेन्दीवरेन्दवे श्रीराघवेन्द्रगुरवे नमोच्चिन्तयाळवे आपादमौलिपर्यन्तं गुरुनामाप्तिं स्मरेत् तेन विघ्नाः प्रणश्यन्ति सिद्ध्यन्ते मनोरथाः। हरिः ओं श्री गुरुभ्यो नमः। ನಾವು ಭಗವದ್ಗೀತೆಯಲ್ಲಿ ಮೂರನೇ ಸ್ಕಂದದಲ್ಲಿ 29ನೇ ಅಧ್ಯಾಯ, ಬೇರೆ ಕೆಲವು ಪುಸ್ತಕಗಳಲ್ಲಿ ಬೇರೆ ಬೇರೆ ಭಾಗವತ ಪುಸ್ತಕಗಳಲ್ಲಿ ಬೇರೆ ಇರಬಹುದು, ಬಟ್ ಮೋಸ್ಟ್ ಆಫ್ ದ ಟೈಮ್ ಇದು 29, ಇಲ್ಲ ಅಂದರೆ 28-27 ಇಲ್ಲ 30-31 ಅಧ್ಯಾಯದಲ್ಲಿ ಕೂಡ ಇರಬಹುದು ಬೇರೆ ವರ್ಷನ್ಸು. ಗೋರಖ್ಪುರ ಎಡಿಷನ್ನಲ್ಲಿ 28ನೇ ಅಧ್ಯಾಯ ಆಗಿದೆ ಅದು. ಹೀಗೆ ಈ ಅಧ್ಯಾಯದಲ್ಲಿ ಮುಖ್ಯವಾಗಿ ಧ್ಯಾನದ ಉಪಾಸನಾ ಕ್ರಮ, ಕಪಿಲರೂಪಿ ಪರಮಾತ್ಮ ತನ್ನ ತಾಯಿಯಾದಂತಹ ದೇವಹುತಿಗೆ ಮಾಡುವ ಉಪದೇಶವನ್ನು ನೋಡ್ತಾ ಬಂದಿದ್ದೀವಿ. ಲಾಸ್ಟ್ ಕ್ಲಾಸ್ನಲ್ಲಿ ಬ್ರೀಫ್ ಆಗಿ ಈ ಶ್ಲೋಕವನ್ನು ನೋಡ್ತಾ ಬಂದಿದ್ದೀವಿ. ಇಲ್ಲಿ ಸಮಾಧಿಯ ಫಲ ಅಂದ್ರೆ ಮುಂಚೆ 33ನೇ ಶ್ಲೋಕದಲ್ಲಿ ಏವಂ ಹರೋ ಭಗವತಿ ಪ್ರತಿಲಬ್ಧ ಭಾವೋ ಅಂತ ಹೇಳುವಾಗ ಭಕ್ತಿಯ ದ್ರವದ್ ಹೃದಯ ಉತ್ಪಲಕ ಪ್ರಮೋದ ಔತ್ಕಂಠ್ಯ ಬಾಷ್ಪಕಲೆಯ ಮೂರರ್ಜ್ಯಮಾನ ಸ್ತರ್ಚಾಪಿ ಚಿತ್ತಭರ್ಷಂ ಜನಕೈರ್ವಿಯುಂಕ್ತೆ ಅಂಥೇಳಿ ಭಗವಂತನಲ್ಲಿ ಮನಸ್ಸನ್ನು ಗಾಲ ಹಾಕಿ ಭಗವಂತನನ್ನು ನಾವು ವಶವನ್ನು ಮಾಡಿಕೊಳ್ಳುವುದು, ಅಂದರೆ ಭಗವಂತನಲ್ಲಿ ವಿಶೇಷವಾದ ಯೋಗದಿಂದ ಭಗವಂತನನ್ನೇ ಮನಸ್ಸನ್ನು ನಿಲ್ಲಿಸಬೇಕು ಅಂಥೇಳಿ ಆ ವಿಶೇಷ ಯೋಗ ಧ್ಯಾನಾನಂತರವಾದ ಸಮಾಧಿಯನ್ನು ಹೇಳಿದ್ದಾರೆ. ಅದಾದ ಮೇಲೆ ಅದರಿಂದ ನಮ್ಗೇನಾಗುತ್ತೆ ಅಂದರೆ ಅಪರೋಕ್ಷ ಜ್ಞಾನ, ಮೋಕ್ಷ ಇವೆಲ್ಲವೂ ಬರುತ್ತೆ. ಸೊ ಇಂತಹ ಧ್ಯಾನದ ಫಲ ಏನು ಅನ್ನುವುದನ್ನು ಈ 34ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಮುಕ್ತಾಶ್ರಯಂ ಯರ್ಹಿ ನಿರ್ವಿಷಯಂ ಸ್ವಚಿತ್ತಂ ನಿರ್ವಾಣ ಮೃಚ್ಛತಿ ಮನಸ್ ಸಹಸಾ ಯಥಾರ್ಚಿ ಆತ್ಮಾನಮತ್ರ ಪುರುಷೋ ಅವ್ಯವಧಾನಮೇಕಂ ಅನ್ವೀಕ್ಷತೆ ಪ್ರತಿನಿವೃತ್ತ ಗುಣಪ್ರವಾಹ ಅಂತೇಳಿ ಇದರ ಅರ್ಥ ಏನು ಅಂತ ನೋಡಿಬಿಟ್ಟು ಇದಕ್ಕೆ ಎಲ್ಲಿ ತಪ್ಪು ಭಾವನೆ ಬರಲಿಕ್ಕೆ ಅವಕಾಶವಿದೆ, ಬೇರೆ ವ್ಯಾಖ್ಯಾನಕಾರರು ಎಲ್ಲಿ ತಪ್ಪು ಮಾಡಿದ್ದಾರೆ, ಆಚಾರ್ಯರು ಅದನ್ನು ಹೇಗೆ ಸರಿ ಮಾಡಿದ್ದಾರೆ ಅನ್ನೋದನ್ನು ನೋಡೋಣ. ಇದು ಮುಖ್ಯವಾಗಿ ಶ್ಲೋಕದ ಅರ್ಥ ಹೀಗೆ, ಮುಕ್ತಾಶಯಂ ಯರ್ಹಿ ನಿರ್ವಿಷಯಂ ಸ್ವಚಿತ್ತಂ ನಿರ್ವಾಣ ಮೃಚ್ಛತಿ ಮನಃ ಸಹಸಾ ಯಥಾ ಅರ್ಚಿ ಯಥಾ ಹೇಗಾದರೆ ಅರ್ಚಿ ಅಂದ್ರೆ ದೀಪ ಅದಕ್ಕೆ ಅರ್ಚಿ ದೀಪ ಜ್ವಾಲೆ ಅಂತೀವಿ. ದೀಪ ಏನಾಗುತ್ತೆ, ದೀಪ ಜ್ವಾಲೆ ಅದು ಸಹಸಾ ನಿರ್ವಾಣ ಮೃಚ್ಛತಿ ಅಂತೇಳಿ. ಸಹಸಾ ಅಂದ್ರೆ ಇಮಿಡಿಯೇಟ್ಲಿ, ತಕ್ಷಣವೇ. ಏನಾಗುತ್ತೆ ತಕ್ಷಣ ಅಂದ್ರೆ ಏನು, ಸಹಸಾ ದೀಪ ಆರೋಗುತ್ತೆ. ಯಾವಾಗ ಆರೋಗುತ್ತೆ ದೀಪ, ಎಣ್ಣೆ ಮುಗಿದು ಹೋದ್ರೆ ದೀಪ ಆರೋಗುತ್ತೆ. ಸೊ ಎಣ್ಣೆ ಮುಗಿಯತ್ತಲು ದೀಪ ಆರಿ ಹೋಗುತ್ತೆ. ನಿರ್ವಾಣಂ ಅನ್ನೋ ಶಬ್ದಕ್ಕೆ ಮುಗ್ದು ಹೋಗೋದು ಅಂತ ಒಂದರ್ಥ. ನಿರ್ವಾಣಂ ನಿರ್ಬಾಣಂ, ಬಾಣಂ ಅಂದ್ರೆ ಶರೀರಂ, ವಾಣಂ ಬಾಣಂ ಶರೀರಂ, ವಭಯೋರ ಭೇದ ಅಂತ ಹೇಳಿದಂತೆ ವಾಣಂ ಅಂದರು ಬಾಣಂ ಅಂದರು ಶರೀರ ಅಂತ ಅರ್ಥ. ನಿರ್ವಾಣಂ ಅಂದ್ರೆ ಶರೀರದ ಮೇಲೆ. ಸೊ ಇಲ್ಲಿ ಒಂದರ್ಥ ನಿರ್ವಾಣ ಮೃಚ್ಛತಿ ಅಂತ ಹೇಳಿದ್ರೆ ಮೃಚ್ಛತಿ ಗಚ್ಚತಿ ಅಂತೇಳಿ. ಸಹಸ ತಕ್ಷಣವೇ, ನಿರ್ವಾಣ ಅಂದ್ರೆ ಆರಿ ಹೋಗುವುದು. ಹೇಗಾದರೆ ದೀಪದ ಜ್ವಾಲೆ ಅನ್ನುವುದು, ಅರ್ಚಿ ದೀಪದ ಜ್ವಾಲೆ ಅನ್ನುವುದು ಸಹಸ ನಿರ್ವಾಣ ಮೃಚ್ಛತಿ ಅಂದ್ರೆ ಎಣ್ಣೆ ಮುಗಿದು ಹೋಗುತ್ತೆ, ಆವಾಗ ತಕ್ಷಣವೇ ಒಮ್ಮೆ ನಾಶವಾಗುತ್ತೆ, ಆವಾಗಲೇ ಇಮಿಡಿಯೇಟ್ ಆಗಿ ಅದು ನಾಶವಾಗಿಬಿಡುತ್ತೆ. ತಥಾ ಹಾಗೆಯೇ ಯರ್ಹಿ ಯಾವಾಗಾದರೆ ಮನಃ ಅಂದ್ರೆ ಮನಸ್ಸು ನಿರ್ವಿಷಯ, ಎಣ್ಣೆ ಮುಗಿದತ್ಲು ದೀಪ ಆರಿ ಹೋದಂತೆ ವಿಷಯಗಳ ಸುಖ ಮುಗಿದತ್ಲು ಅಂದ್ರೆ ನಿರ್ವಿಷಯ ಅಂದ್ರೆ ವಿಷಯ ಅಂದ್ರೆ ವಿಷಯ ಸುಖಗಳು, ಶಬ್ದ ಸ್ಪರ್ಶ ರಸ ರೂಪ ಗಂಧ ಇವುಗಳಿಗೆ ಇಂದ್ರಿಯಗಳು ಹೋದಾಗ ಅಲ್ಲಿರುವಂತಹ ಆ ಅಟ್ರಾಕ್ಷನ್ಸು ಆ ಮೇಲಿನ ಆ ಆಕರ್ಷಣಕ್ಕೆ ಒಳಗಾಗಿ ಅದರ ಕಡೆ ಓಡತ್ತೆ, ಭಗವಂತನ ಕಡೆ ಓಡೋದಿಲ್ಲ ವಿಷಯಗಳು, ವಿಷಯಗಳ ಕಡೆ ಓಡತ್ತೆ ಮನಸ್ಸು, ಭಗವಂತನ ಕಡೆ ಓಡೋದು. ಹಾಗೆ ಆದರೆ ದೀಪವು ಎಣ್ಣೆ ಮುಗಿಯತ್ತಲೂ ಆರಿ ಹೋಗುತ್ತೋ ಹಾಗೆ ಮನಸ್ಸಿದೆ ನೋಡ್ರಿ. ಈ ಮನಸ್ಸು ಯಾವಾಗಾದರೆ ಮನಃ ಮನಸ್ಸು ದೀಪದಂತೆ ನಿರ್ವಿಷಯಂ ಅಂದ್ರೆ ಈ ಶಬ್ದಾದಿ ವಿಷಯಗಳಿಂದ ತಿರುಗಿ ಬಂದ ಶಬ್ದಾದಿ ವಿಷಯಗಳನ್ನು ಬಿಟ್ಟು ಮುಕ್ತಾಶ್ರಯಂ ಮುಕ್ತನಾದಂತಹ, ಇಲ್ಲಿ ಮುಕ್ತಾಶ್ರಯಂ ಅಂದ್ರೆ ಮುಕ್ತನಾದ ಸರ್ವ ಮುಕ್ತ ಮುಕ್ತ ಶಬ್ದ ಭಗವಂತನನ್ನು ಹೇಳುತ್ತೆ. ಮುಕ್ತವನು ನಿತ್ಯ ಮುಕ್ತ, ಲಕ್ಷ್ಮಿಯು ನಿತ್ಯ ಮುಕ್ತಳು, ಶ್ರೀಮನ್ನಾರಾಯಣ ಸ್ವತಂತ್ರವಾಗಿ ನಿತ್ಯ ಮುಕ್ತನು, ಹೀಗೆ ನಿತ್ಯ ಮುಕ್ತನಾದಂತಹ ಭಗವಂತನನ್ನು ಆಶ್ರಯ ಮಾಡಿಕೊಂಡಾಗ, ಸ್ವತಂತ್ರದಿಂದ ನಿತ್ಯ ಮುಕ್ತನಾದ ಭಗವಂತ ವಿಷ್ಣುವು ವಿಷಯಕವಾಗುತ್ತ, ಅಂದ್ರೆ ನಿರ್ವಿಷಯವಾಗಿ ಅಂದ್ರೆ ವಿಷಯ ಪ್ರಾಕೃತಿಕ ವಿಷಯಗಳನ್ನು ಬಿಟ್ಟು ವಿಷ್ಣು ವಿಷಯವನ್ನು ಮುಕ್ತನನ್ನು ಪರಮಾತ್ಮನನ್ನು ವಿಷ್ಣುವನ್ನು ಆಶ್ರಯ ಮಾಡಿಕೊಂಡಾಗ ಈ ಮನಸ್ಸು ಏನಾಗತ್ತೆ, ತದಾ ಆವಾಗ ಸ್ವಚಿತ್ತಂ, ಸ್ವಚಿತ್ತಂ ಅಂತ ಹೇಳಿದ್ರೆ ಸ್ವ ತನ್ನದೇ ಆದ ಸ್ವರೂಪಭೂತವಾದ ಜೀವ, ಅದರ ಚಿತ್ತ ಚೈತನ್ಯದಲ್ಲಿ ತಂ ತತವಾಗತ್ತೆ. ಅಂದರೆ ಏನು, ಈ ಸ್ವಚಿತ್ತಂ ಅನ್ನುವುದು ನಾರ್ಮಲ್ ಆಗಿ ಮೇಲ್ನೋಟದ ಅರ್ಥ ನೋಡೋದೆ ತನ್ನ ಚಿತ್ತ ಅಂತೇಳಿ, ಮನಸ್ಸು ತನ್ನ ಚಿತ್ತವಾಗುವುದೇನು, ಬಹಳ ಜನಕ್ಕೆ ಇದು ಗೊಂದಲ ಆಗಿದೆ. ಮನಃ ಸ್ವಚಿತ್ತಂ ಅನ್ನುವುದು ಏನು ಮಾಡಬೇಕಂತ ಯಾರಿಗೂ ಗೊತ್ತಾಗಲಿಲ್ಲ. ಆಚಾರ್ಯರು ಬಂದು ಆ ಸ್ವಚಿತ್ತಂ ಅನ್ನುವ ಶಬ್ದವನ್ನು ಬಿಡಿಸಿ ಸ್ವಚಿತ್ ತಂ ಅಂತ, ಇದರಲ್ಲಿ ಮೂರು ಆ ಶಬ್ದಗಳನ್ನ ಒಳಗೊಂಡಿದೆ. ಮನಸ್ಸು ಸ್ವಚಿತ್ತವಾಗುವುದು ಅಂದ್ರೆ ಸ್ವರೂಪಭೂತವಾದಂತಹ ಚೈತನ್ಯದಲ್ಲಿ ತತವಾಗತ್ತೆ, ವಿತತವಾಗತ್ತೆ. ಅಂದ್ರೆ ಮನಸ್ಸು ಅಪರೋಕ್ಷ ಜ್ಞಾನವನ್ನು, ಅಂದ್ರೆ ಆ ಮುಂದಿನ ಧ್ಯಾನ ಸಮಾಧಿಯಿಂದ ಪರಿಪಕ್ವವಾದ ಜೀವರ ಏನು ಮಾಡ್ತಾನೆ, ಅವನ ಮನಸ್ಸು ವಿಷಯಗಳಿಂದ ಹೊರಗೆ ಬಂದು ತಿರುಗಿ ಬಂದು ಭಗವಂತನಲ್ಲಿ ನೆಲೆಸಿಯತ್ತೆ. ಆದ್ದರಿಂದ ಆ ಅಪರೋಕ್ಷ ಜ್ಞಾನವಾಗತ್ತೆ, ತನ್ನ ಸ್ವರೂಪವು ತನಗೆ ಪ್ರಕಟವಾಗತ್ತೆ, ಪರಮಾತ್ಮನು ಪ್ರಕಟನಾಗುತ್ತಾನೆ, ಜೀವಾಚ್ಛಾದಿಕ ಪರಮಾಚ್ಛಾದಿಗಳು ತೊಲಗತ್ತೆ. ಅದಾದ ಮೇಲೆ ಅಂದ್ರೆ ಜೀವಾಚ್ಛಾದಿಕ ನಾಶವಾಗಿಬಿಡತ್ತೆ, ಪರಮಾಚ್ಛಾದಿಕ ಜವನಿಕೆಯಂತೆ ದೂರ ಸರಿಯತ್ತೆ. ಆವಾಗ ಆ ಜೀವನು ತನ್ನನ್ನು ತಾನು ನೋಡ್ತಾನೆ. ಜೀವ ಚೈತನ್ಯ, ಜೀವ ಸ್ವಚಿತ್ತ ತನ್ನದೇ ಆದ ಆ ಚೈತನ್ಯ ಸ್ವರೂಪವನ್ನು ಕಾಣದವನಾಗುತ್ತಾನೆ. ಆವಾಗ ಆ ಜೀವನಿಗೆ ಏನಾಗತ್ತೆ, ಸ್ವಚಿತ್ತಮಾದಾಗ ಅಂದ್ರೆ ಚಿದಾನಂದಾತ್ಮಕವಾದ ಸ್ವರೂಪ ದೇಹದಲ್ಲಿ ಇದು ನನ್ನ ದೇಹಪ್ಪ, ನನ್ನದು ಸ್ಥೂಲ ದೇಹ ನನ್ನ ದೇಹವಲ್ಲ, ಈ ಸ್ಥೂಲ ದೇಹ ಬೇರೆ, ಇದು ನಾನು ಒಂದು ಅಂಗಿ ತರಹ ಮೇಲೆ ಹಾಕೊಂಡಿದ್ದೀನಿ, ಇದು ನನಗೆ ಭಗವಂತ ಮೇಲೆ ಹಾಕಿ ಕೊಟ್ಟಿದ್ದಾನೆ. ಆದರೆ ಈ ನಾನು ಬೇರೆ, ಈ ಸ್ಥೂಲ ದೇಹ ಬೇರೆ, ನಾನು ನಿಜವಾಗಿ ಈ ಸ್ವರೂಪ ದೇಹನಾಗಿದ್ದೀನಿ ಅನ್ನುವ ಜ್ಞಾನವು ಅವನಿಗೆ ಉತ್ಪನ್ನವಾಗುತ್ತೆ, ಅಪರೋಕ್ಷ ಜ್ಞಾನ ಸಿದ್ಧವಾಗತ್ತೆ. ಆ ಕಾರಣದಿಂದ ಅವನೇನು ಮಾಡ್ತಾನೆ, ಆವಾಗ ಆ ಚಿದಾನಂದಾತ್ಮಕವಾದ ತನ್ನ ಶರೀರದಲ್ಲಿ ಇದು ನನ್ನ ದೇಹ ಅನ್ನುವ ಅಭಿಮಾನ ಬರುತ್ತೆ. ಎಲ್ಲಿ ಅಭಿಮಾನ ಬಿಡೋ ಕಲಿ ಬರುತ್ತೆ, ಬಂದು ಅಂದ್ರೆ ಇದು ನನ್ನದು ಅನ್ನುವ ತಿಳುವಳಿಕೆ ಬರುತ್ತೆ. ಆದ್ದರಿಂದ ಸಹಸಾ ನಿರ್ವಾಣ ಮುಚ್ಚತಿ, ಈ ಸಹಸಾ ನಿರ್ವಾಣ ಮುಚ್ಚತಿ ಅರ್ಚಿಗೆ ದೀಪಜ್ವಾಲಗೆ ಹೇಳುವಾಗ ಒಂದು ಅರ್ಥವನ್ನು ಹೇಳಿದ್ದೀವಿ. ಆ ಸಹಸಾ ನಿರ್ವಾಣ ಮುಚ್ಚತಿ ಅನ್ನುವುದು ತಂತ್ರನ್ಯಾಯದಿಂದ, ಮತ್ತು ಹೇಗಾದರೆ ದೀಪ ನಿರ್ವಾಣವನ್ನು ಪಡೆಯುತ್ತೋ ಅಂದ್ರೆ ಆರಿ ಹೋಗುತ್ತೋ, ಹಾಗೆ ಜೀವ ತಾನು ಏನ್ ಮಾಡ್ತಾನೆ, ತಥಾ ಅವನು ನಿರ್ವಾಣ ಸಹಸಾ ನಿರ್ವಾಣ ಮುಚ್ಚತಿ, ಆ ಭಗವಂತನ ಕಡೆ ನೆಲೆಸಿದ್ದು ತನ್ನ ವಿಷಯಗಳ ಕಡೆ ಅದನ್ನು ಹೋಗದೆ ತನ್ನ ಸ್ವರೂಪ ದೇಹವನ್ನು ಕಾಣಿದವನಾಗುತ್ತಾನೋ ಆವಾಗ ತಕ್ಷಣವೇ ಅವನಿಗೆ ಏನಾಗತ್ತೆ, ಸಹಸಾ ನಿರ್ವಾಣ ಮುಚ್ಚತಿ. ಅಂದರೆ ಬಿಕಾಸ್ ಆ ಜೀವನಿಗೆ ಸ್ವರೂಪ ದೇಹಾಭಿಮಾನ ಬಂತಾದ ಕಾರಣದಿಂದ ಈ ವಾಣಂ ಬಾಣಂ ಶರೀರಂ ಸ್ಥೂಲ ದೇಹ ಇದರ ಮೇಲೆ ಅಭಿಮಾನ. ಇದು ಕ್ರೂಡ್ ಮೀನಿಂಗ್ ತಗೊಂಡ್ರೆ ಸಹಸಾ ನಿರ್ವಾಣ ಮುಚ್ಚತಿ ಅಂದ್ರೆ ಆವಾಗಲೇ ಜಡ ಶರೀರವನ್ನು ಬಿಟ್ಟು ಬಿಡ್ತಾನೆ ಅನ್ನುವ ಅರ್ಥ ಕಾಣುತ್ತೆ. ಹಾಗಾದ್ರೆ ಜಡ ಶರೀರವನ್ನು ಬಿಡುವುದಿಲ್ಲ, ಜಡ ಶರೀರದ ಮೇಲೆ ಅಭಿಮಾನವನ್ನು ಬಿಡ್ತಾನೆ, ಅದಕ್ಕೂ ನಿರ್ವಾಣಂ. ನಿರ್ವಾಣಂ ಅಂತ ಹೇಳಿದರೆ ಜಡ ಶರೀರವಿಲ್ಲದೇ ಇರುವುದು ಅಂತ ಅರ್ಥ, ಬಟ್ ಅದರ ಸಿಗ್ನಿಫಿಕೆಂಟ್ ಮೀನಿಂಗ್, ಅದರ ಫಿಗರ್ಟಿವ್ ಮೀನಿಂಗ್ ತಗೋಬೇಕು. ಫಿಗರ್ಟಿವ್ ಮೀನಿಂಗ್ ಏನಾಗುತ್ತೆ, ಜಡ ಶರೀರವನ್ನು ಬಿಡುವುದಲ್ಲ, ಜಡ ಶರೀರದ ಮೇಲಿರುವ ಅಭಿಮಾನವನ್ನು ಬಿಟ್ಟವನಾಗ್ತಾನ. ಆದ್ದರಿಂದ ಅವನು ತದ ಸಹಸಾ ನಿರ್ವಾಣ ಮುಚ್ಚತಿ, ಅಂದ್ರೆ ತನ್ನದಾದಂತಹ ಆ ಮನೋಗತವಾದಂತಹ ಜಡ ಶರೀರ ಅಭಿಮಾನ ನಾಶವಾಗತ್ತೆ ಅಂತರ್ಥ. ನಿರ್ವಾಣ ಮುಚ್ಚತಿ ಅಂದ್ರೆ ಜಡ ಶರೀರದ ಮೇಲಿರುವ ಅಭಿಮಾನವು ನಾಶವಾಗತ್ತೆ ಅಂತರ್ಥ. ಈ ವಿಧವಾಗಿ ಆಗತ್ತೆ ಅಂಥೇಳಿ, ಆವಾಗ ಆತ್ಮಾನಮತ್ರ ಪುರುಷೋ ಅವ್ಯವಧಾನಮೇಕಂ ಅನ್ವೀಕ್ಷತೆ ಪ್ರತಿನಿವೃತ್ತ ಗುಣಪ್ರವಾಹ ಅನ್ನುವ ನೆಕ್ಸ್ಟ್ ಭಾಗಕ್ಕೆ ಹೀಗೆ ಏನಂದ್ರೆ, ಅತ್ರ ಈ ಸ್ಥಿತಿಯಲ್ಲಿ ಈ ಅವಸ್ಥೆಯಲ್ಲಿ ಇಂತಹ ಒಂದು ಉತ್ಕೃಷ್ಟವಾದ ಒಂದು ಜ್ಞಾನವನ್ನು ಪಡೆದು ತನ್ನ ಜಡ ಶರೀರದ ಮೇಲೆ ಅಭಿಮಾನವನ್ನು ತೊರೆದವನಾಗ್ತಾನೋ ಅಂತಹ ಪುರುಷನ ಯಾರಿದ್ದಾನೋ, ಅಂತಹ ಪುರುಷನು, ಅಂತಹ ಉಪಾಸಕನು, ಅಂತಹ ಸಾಧಕನು ಯಾರಿದ್ದಾನೋ, ಸಾಧನೆ ಮಾಡುವವನು, ಅವನು ಏಕಂ, ಏಕಂ ಅಂದ್ರೆ ಸರ್ವೋತ್ತಮನಾದ ಭಗವಂತ. ಇಲ್ಲಿ ಅವ್ಯವಧಾನಂ ಏಕಂ ಅನ್ವೀಕ್ಷತೆ, ಏಕಂ ಅನ್ನುವ ಅಂದ್ರೆ ಸರ್ವೋ ಏಕಂ ಅಂದ್ರೆ ಒಬ್ಬನು, ಒಬ್ಬನಂದ್ರೆ ಸರ್ವೋತ್ತಮನು, ಸರ್ವೋತ್ಕೃಷ್ಟನು, ಅವನು ಬಿಟ್ಟು ಮಿಕ್ಕಿ ಯಾರು ಕೂಡ ಅವನಂತೆ ಅಲ್ಲ, ಅವನೊಬ್ಬನೇ ಇದ್ದಾನಂತಲ್ಲ, ಅವನು ಒಬ್ಬನೇ ಮುಖ್ಯನಾಗಿದ್ದಾನೆ, ಉತ್ತಮನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ, ಸರ್ವೋತ್ಕೃಷ್ಟನಾಗಿದ್ದಾನೆ. ಹೀಗೆ ಸರ್ವೋತ್ತಮನಾದಂತಹ ಆ ಶ್ರೀಹರಿಯನ್ನು ಪಡೆದವನು. ಹಾಗಾಗ್ತಾನೆ ಅವ್ಯವಧಾನಂ, ಆ ಪುರುಷ ಏಕಂ ಅವ್ಯವಧಾನಂ ಅಂತ ಹೇಳಿ. ಅವ್ಯವಧಾನಂ ಅಂತ ಹೇಳಿದರೆ ವ್ಯವಧಾನವಿಲ್ಲದೆ ಆತ್ಮಾನಂ ತನ್ನನ್ನು ನೋಡ್ತಾನೆ. ವ್ಯವಧಾನ ಅಂದ್ರೆ ಏನು? ವ್ಯವಧಾನ ಅಂತ ಹೇಳಿದರೆ ಒಂದು ಲೇಯರ್ ಇದ್ದಂತೆ, ಒಂದು ಲೇಯರ್ಸ್ ಆರ್ ಅಬ್ಸ್ಟ್ರಕ್ಷನ್ ಇದ್ದಂತೆ. ಏನು ವ್ಯವಧಾನ ಅಬ್ಸ್ಟ್ರಕ್ಷನ್ಸ್? ಜೀವನಿಗೆ ಪರಮಾತ್ಮನನ್ನು ತನ್ನನ್ನು ನೋಡುವುದರಲ್ಲಿ ಇರುವಂತಹ ವ್ಯವಧಾನಗಳು ಏನು? ಜೀವಾಚ್ಛಾದಿಕ ಪರಮಾಚ್ಛಾದಿಕಗಳು. ಅಂತಹ ವ್ಯವಧಾನವಿಲ್ಲದವನಾಗುತ್ತಾನೆ, ಅವ್ಯವಧಾನನಾಗುತ್ತಾನೆ. ಅಂದರೆ ಆ ಸಮಾಧಿ ಪರಿಪಾಕದಿಂದ, ಅಂದ್ರೆ ಮುಂಚೆ ಹೇಳಿದ ರೀತಿಯಲ್ಲಿ ಸಮಾಧಿಯ ಒಂದು ಉತ್ಕೃಷ್ಟವಾದ ಪರಿಪಕ್ವತೆ ಬರುತ್ತೆ ಯಾವಾಗಾದ್ರೆ ಜೀವನಿಗೆ ತನ್ನ ಸ್ವರೂಪ ದೇಹದ ತಿಳುವಳಿಕೆ ಬಂದು ಆ ಜಡ ಶರೀರದ ಮೇಲೆ ಅಭಿಮಾನ ತೊರೆದು ಹೋಗುತ್ತೋ, ಅಂತಹ ಜೀವನು ಅವ್ಯವಧಾನನಾಗಿದ್ದಾನೆ ಆಲ್ರೆಡಿ. ಆ ಕಾರಣದಿಂದದಾಯಿತು ಇಂತಹ ಪರಿಸ್ಥಿತಿಯನ್ನು, ಇಂತಹ ಸ್ಥಿತಿಯನ್ನು ಪಡೆದ ಜೀವನು ಹೇಗಿದ್ದಾನೆ? ಅವನ ಸ್ಥಿತಿ ಹೇಗಿದೆ? ಅವ್ಯವಧಾನ ಸ್ಥಿತಿಯಲ್ಲಿದ್ದಾನೆ. ಅಂದ್ರೆ ವ್ಯವಧಾನ ತೊರೆದು, ಅಂದರೆ ತೆರೆಗಳು ತೊಲಗಿ ಹೋಗಿವೆ. ಏನು ತೆರೆಗಳು? ಜೀವಾಚ್ಛಾದಿಕ ಪರಮಾಚ್ಛಾದಿಕ, ಅಂದ್ರೆ ಮುಚ್ಚಳಗಳು, ಎರಡು ಮುಚ್ಚಳಗಳು ಬಗಿಲಿಗೆ ಹೋಗಿದೆ. ಹಾಗೆ ಬಗಿಲಿಗೆ ಹೋಗಿದೆ, ಜೀವಾಚ್ಛಾದಿಕ ನಾಶವಾಗಿ ಹೋಗುತ್ತೆ. ಪರಮಾಚ್ಛಾದಿಕ ಅಂದ್ರೆ ಜೀವಾಚ್ಛಾದಿಕ, ಜೀವ ತನ್ನನ್ನು ತಾನು ನೋಡುವುದಕ್ಕೆ ಅಡ್ಡು ಬರುವಂತಹ ಒಂದು ತೆರೆ, ಅದು ನಾಶವಾಗತ್ತೆ. ಪರಮಾತ್ಮನನ್ನು ನೋಡುವುದಕ್ಕೆ ಅಡ್ಡ ತೆರೆ ಯಾವುದು? ಅದು ಪರಮಾಚ್ಛಾದಿಕ. ಅದು ದೂರ, ಜವನಿಕೆಯಂತೆ ದೂರ ಸರಿಯುತ್ತೆ. ಯಾಕೆ ರೀ ಅಂದ್ರೆ ಆ ಪರಮಾಚ್ಛಾದಿಕ ಅನ್ನೋದು ಆ ಭಗವಂತನ ಇಚ್ಛಾರೂಪಕವಾಗಿರುವಂತಹದ್ದು. ಅದು ಮತ್ತು ಮತ್ತು ಬರುವುದು, ಅಂದ್ರೆ ಜೀವ ಕಂಟಿನ್ಯೂಸ್ ಆಗಿ ಪರಮಾತ್ಮನ ಬಿಂಬರೂಪನನ್ನು ಕಾಣುವುದಿಲ್ಲ. ಆದ್ದರಿಂದ ಮತ್ತು ಮತ್ತು ಮುಚ್ಚತ್ತೆ ತೆರೆಯುತ್ತೆ, ಮುಚ್ಚತ್ತೆ ತೆರೆಯುತ್ತೆ. ಈ ವಿಧವಾಗಿ ಪರಮಾಚ್ಛಾದಿಕ ಸ್ಕ್ರೀನ್ ತರಹ ಅದು ಬರೋದು ಹೋದ. ಸೊ ಆದ್ರೆ ಅದು ಸರಿಯತ್ತೆ, ಸರಿಯುವಂತಹ ಒಂದು ಪ್ರಸಂಗ ಬರುತ್ತೆ. ಆದ್ದರಿಂದ ಆ ಜೀವನಿ ಹೇಗಿರ್ತಾನೆ? ಅವ್ಯವಧಾನ ಅಂತ ಕರೆಯಲ್ಪಡ್ತಾನೆ. ಅಂದ್ರೆ ವ್ಯವಧಾನವಿಲ್ಲದವನು, ಅಡ್ಡು ತೆರೆ ಇಲ್ಲದವನು ಆಗ್ತಾನೆ. ಅಂತಹ ಅಡ್ಡು ತೆರೆ ಇಲ್ಲದ ಆ ಪುರುಷನಾದವನು, ಸರ್ವೋತ್ತಮನಾದ ಆ ಶ್ರೀಹರಿಯನ್ನು ಅವ್ಯವಧಾನನಾಗಿ, ಅಡ್ಡ ತೆರೆ ಇಲ್ಲದವನಾಗಿ, ಆತ್ಮಾನಂ ಅಂದ್ರೆ ವ್ಯವಧಾನ ಶೂನ್ಯವಾದಂತಹ ಆತ್ಮಾನಂ ತನ್ನ ಬಿಂಬರೂಪ ಪರಮಾತ್ಮನನ್ನು, ಅಂದ್ರೆ ಪರಮಾತ್ಮನನ್ನು ನೋಡುವುದಕ್ಕೆ ವ್ಯವಧಾನವಿಲ್ಲದೆ, ಅಂದ್ರೆ ಏಕಂ ಅವ್ಯವಧಾನಂ ಆತ್ಮಾನಂ, ಸರ್ವೋತ್ತಮನಾದ ಶ್ರೀಹರಿ ಈ ವಿಧವಾಗಿತ್ತೆ ಅಡ್ಡ ತೆರೆಗಳು ಇಲ್ಲದೆ, ವ್ಯವಧಾನವಿಲ್ಲದೆ ಇರುವಂತಹ ಸಮಾಧಿ ಪರಿಪಾಕದಿಂದ ಪರಮಾಚ್ಛಾದಿಕ ದೂರವಾದುದರಿಂದ ವ್ಯವಧಾನ ಶೂನ್ಯನಾದಂತಹ ಆ ಪರಮಾತ್ಮನನ್ನು, ಆತ್ಮಾನಂ ತನ್ನ ಬಿಂಬರೂಪಿ ಪರಮಾತ್ಮನನ್ನು ಈಕ್ಷತೆ ಈಕ್ಷತೆ ಅಪರೋಕ್ಷವಾಗಿ ನೋಡ್ತಾನೆ, ಡೈರೆಕ್ಟ್ ಆಗಿ ನೋಡ್ತಾನೆ. ಆ ಪರಮಾತ್ಮನನ್ನು, ತನ್ನ ಬಿಂಬರೂಪನಾದ ಭಗವಂತನನ್ನು ತನ್ನ ಹೃದಯದಲ್ಲಿ ಆ ಅಂತರ್ದೃಷ್ಟಿಯಿಂದ, ಜ್ಞಾನ ದೃಷ್ಟಿಯಿಂದ ನೋಡಿದವನಾಗ್ತಾನೆ. ಆಗಿಬಿಟ್ಟು ಹಾಗೆ ನೋಡಿದವನೇನಾಗ್ತಾನೆ? ಅನು ಅನ್ವೀಕ್ಷತೆ, ಅನು ಈಕ್ಷತೆ, ಈಕ್ಷತೆ ಅನು, ಈಕ್ಷತೆ ನೋಡ್ತಾನೆ. ನೋಡಿಬಿಟ್ಟು ಅನು ಅನ್ವೀಕ್ಷತೆ ಪ್ರತಿನಿವೃತ್ತ ಗುಣಪ್ರವಾಹ. ಅದರ ಅನಂತರ ಏನಾಗುತ್ತೆ? ಹಾಗೆ ಪರಮಾತ್ಮನನ್ನು ಕಾಣಿದ ಅನಂತರ ಅವನು ಪ್ರಾರಬ್ಧ ಕರ್ಮ ನಾಶವಾಗಿದ ಮೇಲೆ, ಅಂದ್ರೆ ಪ್ರಾರಬ್ಧ ಕರ್ಮದ ಎಫೆಕ್ಟ್ ಕೂಡ, ಅಂದ್ರೆ ಪ್ರಾರಬ್ಧ ಕರ್ಮವನ್ನು ಅನುಭವಿಸಿ ನಾಶವಾಗುವುದಂದ್ರೆ ಅದೆಲ್ಲವೂ ಅನುಭವಿಸಿದವನಾಗುತ್ತಾನೆ. ಅಂದ್ರೆ ಅವೆಲ್ಲ ಅದರ ಮೇಲೆ ಫರ್ದರ್ ಜನ್ಮಗಳು, ಅಂದ್ರೆ ಸಂಚಿತಾಗಾಮಿಗಳು ಅಪರೋಕ್ಷ ಬಂದಾಗ ಸಂಚಿತಾಗಾಮಿಗಳು ಪೂರ್ತಿಯಾಗಿ ನಾಶವಾಗಿಬಿಡುತ್ತೆ, ಪ್ರಾರಬ್ಧ ಕರ್ಮ ಉಳಿದಿರುತ್ತೆ. ಆ ಉಳಿದ ಪ್ರಾರಬ್ಧ ಕರ್ಮವನ್ನು ಮತ್ತು ಇನ್ನು ಪ್ರಾರಬ್ಧ ಕರ್ಮದ ಅಕೌಂಟ್ಗೆ ಇನ್ನು ಆ್ಯಡ್ ಆಗ್ತಾ ಬರೋದಿಲ್ಲ. ಆ ಉಳಿದ ಪ್ರಾರಬ್ಧ ಕರ್ಮ ಯಾವುದಿದೋ ಅದನ್ನು ಅನುಭವಿಸಿ ಅದೆಲ್ಲ ಮುಗಿದು ಬಿಟ್ಟ ಮೇಲೆ ತಾನು ತನ್ನ ಹೋಗಬೇಕಾಗಿದೆ, ಸೇರಬೇಕಾದ ಮೋಕ್ಷ ಸ್ಥಿತಿಯನ್ನು ಪಡೆಯುತ್ತಾನೆ. ಆದ್ದರಿಂದ ಅವನು ಪ್ರತಿನಿವೃತ್ತ ಗುಣಪ್ರವಾಹ ಆಗ್ತಾನೆ. ಪ್ರತಿನಿವೃತ್ತ ಗುಣಪ್ರವಾಹ ಅಂದರೆ ಏನು? ನಿವೃತ್ತವಾಗುವುದು. ಅಂದರೆ ಈ ದೇಹ ಪರಂಪರಾ ರೂಪ ಸಂಸಾರ, ಹುಟ್ಟುವುದು ಸಾವುದು, ಹುಟ್ಟು ಸಾವುದು, ಈ ಸೈಕಲ್ ಬರ್ತ್ ಡೆತ್ ಸೈಕಲ್ ಅಂತ ಯಾವುದು ಕರಿದಿವೋ ಅದರಿಂದ ನಿವೃತ್ತನಾಗ್ತಾನೆ. ಅಂದ್ರೆ ಈ ಪ್ರವಾಹ ರೂಪದಲ್ಲಿರುವಂತಹ ಎಟರ್ನಲ್ ಫ್ಲೋ ತರಹ, ಅಂದ್ರೆ ಈ ಸಂಸಾರದ ಪ್ರವಾಹ, ಇದು ಏನಪ್ಪಾ ಮುಗಿಯತ್ತೋ ಇಲ್ಲವೋ ಅನ್ನುವಂತಹ ಇರುವಂತಹ ಈ ಸಂಸಾರ ಪ್ರವಾಹದಿಂದ ಅವನು ಹೊರಗೆ ಬೀಳ್ತಾನ. ಆದ್ದರಿಂದ ನಿವೃತ್ತನಾಗುತ್ತಾನೆ. ಪ್ರತಿ ನಿವೃತ್ತ ಗುಣ ಅಂದ್ರೆ ಎಲ್ಲ ರೀತಿಗಳಲ್ಲಿಯೂ ಕೂಡ ಈ ಪ್ರವಾಹದಲ್ಲಿ ಸತ್ವರಸ್ತಮಗಳಿಂದ ಗುಣ ಪ್ರವಾಹ ಯಾವುದಿದೋ, ದೇಹ ಪರಂಪರಾ ರೂಪವಾದಂತಹ ಪ್ರವಾಹ, ಜನ್ಮ ಮತ್ತು ಮರಣ ಅನ್ನುವ ಪ್ರವಾಹ ಯಾವುದಿದೋ ಅದರಿಂದ ಹೊರಗೆ ಬಿದ್ದವನಾಗಿ ತಾನು ಕೊನೆಯಾಗಿ ಮೋಕ್ಷ, ಮೊದಲು ಅಪರೋಕ್ಷವನ್ನು ಪಡೆಯುತ್ತಾನೆ. ಅಪರೋಕ್ಷವನ್ನು ಪಡೆದ ಅನಂತರ ತನ್ನ ಎಲ್ಲ ಪ್ರಾರಬ್ಧ ಕರ್ಮವು ತೀರಿಕೊಂಡ ಮೇಲೆ ಮೋಕ್ಷಕ್ಕೂ ಹೋಗಿದವನಾಗ್ತಾನೆ ಅಂಥೇಳಿ ಇಲ್ಲಿ ಹೇಳಿದ್ದಾರೆ. ಹೀಗೆ ಆಚಾರ್ಯರು ಬಂದು ಹೇಳಿದ ಅರ್ಥ ಸುಂದರವಾಗಿದೆ. ಆದರೆ ಇಲ್ಲಿ ಏನು ತಪ್ಪು ಹೋಗಲಿಕ್ಕೆ ಎಲ್ಲೆಲ್ಲಿ ಅವಕಾಶವಿದೆ, ಏನೇನು ತಪ್ಪುಗಳನ್ನು ಮಾಡಿದ್ದಾರೆ ಮಿಕ್ಕವರು ಅಂತ ನೋಡಿದಾಗ ಇಲ್ಲಿ ಮುಕ್ತಾಶ್ರಯಂ ಅನ್ನೋದು ಎಲ್ಲರಿಗೂ ಗೊಂದಲ. ಮುಕ್ತಾಶ್ರಯಂ ಅಂತ ಹೇಳಿದರೆ ಮುಕ್ತ ಅಂದ್ರೆ ಭಗವಂತ ಅಂತ ಅರ್ಥ ಮಾಡ್ಲಿಕ್ಕೆ ಯಾರಿಗೂ ಗೊತ್ತಾಗಲಿಲ್ಲ. ಮುಕ್ತಾಶ್ರಯಂ ಅಂತ ಹೇಳಿದರೆ ಏನು ಮುಕ್ತವಾಗಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರೀಧರ ವ್ಯಾಖ್ಯಾನದಲ್ಲಿ ಹೀಗೆ ಹೇಳಿದ್ದಾರೆ, ಯರ್ಹಿ ಯದಾ ಏವಂ ನಿರ್ವಿಷಯಂ ಭವತಿ ಅತಯೇವ ಮುಕ್ತಾಶ್ರಯಂ ಚ. ಮುಕ್ತಾಶ್ರಯ ಅನ್ನುವುದಕ್ಕೆ ಮನಸ್ಸು ಧ್ಯಾನ ವಿಷಯವನ್ನು ತೊರೆದ ನಂತರ ಏನಾಯ್ತು, ನಿರ್ವಿಷಯವಾಯಿತು. ಅಂದ್ರೆ ವಿಷಯಗಳ ಮೇಲೆ ಧ್ಯಾನ ವಿಷಯ ಯಾವುದಿದೋ ಅದನ್ನು ತೊರೆದು ಬಿಟ್ಟ ಮೇಲೆ ಅವನಿಗೆ ಒಂದು ಆಶ್ರಯ ಬೇಕಾಗಿದೆ. ಮುಕ್ತಾಶ್ರಯ ಅಂದ್ರೆ ಏನು, ಬಿಡುಗಡೆಯಾಯಿತು. ಯಾವುದರಿಂದ ಬಿಡುಗಡೆಯಾಯಿತು, ಧ್ಯೇಯರಹಿತನಾದಂತಹ ಮನಸ್ಸು ವೃತ್ತಿ ರೂಪದಿಂದ ಧ್ಯಾತೃವಿನಲ್ಲಿರಲಾದ ಅಂದ್ರೆ ಭಗವದ್ಧ್ಯಾನ ಆನಂದಾನುಭವ ಆಗಿದ್ದರಿಂದ ವಿಷಯದಲ್ಲಿ ವೈರಾಗ್ಯ ಬಂದು ಭಗವಂತನನ್ನು ಮರೆತಿರುವುದರಿಂದ ಮನೋವೃತ್ತಿಗಳೆಲ್ಲ ಅಳೆದು ಹೋಗಿ ಮನಸ್ಸು ಬ್ರಹ್ಮಾಕಾರವಾಗಿ ಪರಿಣಾಮ ಆಗುತ್ತೆ. ಅಂದ್ರೆ ಬೇಸಿಕ್ ಆಗಿ ಬ್ರಹ್ಮ ಜೀವ ಐಕ್ಯವನ್ನು ಹೇಳಬೇಕನ್ನುವ ಒಂದು ಕಾತರೆ. ಸೊ ಈ ಕಾರಣದಿಂದ ಮುಕ್ತಾಶ್ರಯಂ ಅನ್ನುವುದಕ್ಕೆ ಅಂದ್ರೆ ಆ ಮನಸ್ಸು ಏನಾಯಿತು, ಯಾವಾಗದೆ ನಿರ್ವಿಷಯವಾಯಿತು ಆವಾಗ ಮುಕ್ತಾಶ್ರಯವಾಯಿತು. ಮುಕ್ತಾಶ್ರಯವಾಯಿತು ಅಂದ್ರೆ ಭಗವಂತನ ತಾನು ಭಗವಂತ ಅನ್ನುವ ತಿಳುವಳಿಕೆ ಇದ್ದಿಲ್ಲ, ಆ ಅಜ್ಞಾನ ಇತ್ತು. ಆ ಅಜ್ಞಾನದಿಂದ ಹೊರಗೆ ಬಂದು ಅದರಿಂದ ಮುಕ್ತನಾಗಿ ಬಿಟ್ಟು ಭಗವಂತನ ನಾನು ಬ್ರಹ್ಮಕ ನಾನೇ ಭಗವಂತನಾಗಿದ್ದೀನಿ ಅನ್ನುವ ಜ್ಞಾನ ಬಂದು ಸೇರಿಕೊಂಡಿತು ಅಂತ ಹೇಳಿ ಹೀಗೆ ಹಾಗೆ ಅರ್ಥವನ್ನು ಮಾಡಿದ್ದಾರೆ. ಸೊ ಯರ್ಹಿ ಯದಾ ಏವಂ ನಿರ್ವಿಷಯಂ ಭವತಿ ಅತಯೇವ ಮುಕ್ತಾಶ್ರಯಂ ಚ ಧ್ಯೇಯ ಸಂಬಂಧಂ ವಿನಾ ಧ್ಯಾತರ್ ಯವಸ್ಥಾನ ಸಂಭವಾತ್ ನಚ ಪೂರ್ವವತ್ ಶಬ್ದಾದಿ ವಿಷಯ ಸ್ಯಾತ್ ಯತಃ ತತ್ರ ವಿರಕ್ತಂ ಪರಮಾನಂದ ಅನುಭವೇನ ಅತಃ ವೃತ್ತಿರೂಪತಾಂ ಪರಿತ್ಯಜ್ಯ ಬ್ರಹ್ಮಾಕಾರೇಣ ಪರಿಣಮತ ಇತ್ಯರ್ಥ. ಬ್ರಹ್ಮಾಕಾರವನ್ನು ಪಡೆದವನಾಗ್ತಾನೆ ಅಂತ ಹೇಳಿ ಹೀಗೆ ಶ್ರೀಧರ ವ್ಯಾಖ್ಯಾನ. ಆದರೆ ಮುಕ್ತಾಶ್ರಯ ಅನ್ನೋದಕ್ಕೆ ಅರ್ಥವನ್ನು ತಗೊಳ್ಳಕ್ಕಿಲ್ಲ. ಇನ್ನು ವೀರರಾಘವ ವ್ಯಾಖ್ಯಾನದಲ್ಲಿ ಮುಕ್ತಾಶ್ರಯಂ ಅಂದ್ರೆ ಮುಕ್ತ ವಿಗ್ರಹ ಚಿಂತನಂ ಅಂಥೇಳಿ, ನಿರ್ವಾಣಂ ಅಂದ್ರೆ ಬಾಹ್ಯ ವ್ಯಾಪಾರ ಉಪರತಿಂ ರುಚ್ಛತಿ ಅಂಥೇಳಿ ಹೀಗೆ ಅರ್ಥವನ್ನು ಮಾಡಿದ್ದಾರೆ. ಅದು ಕೂಡ ಅಂದ್ರೆ ಮುಕ್ತಾಶ್ರಯಂ ಅಂತ ಹೇಳಿದ್ರೆ ಮುಕ್ತ ವಿಗ್ರಹ ಚಿಂತನ ಅದನ್ನು ಪಡೆದಾನಾಗ್ತಾನೆ ಅಂಥೇಳಿ, ನಿರ್ವಾಣಂ ಅಂತೇನು ಶಬ್ದಕ್ಕೆ ಬ್ರಹ್ಮ ವ್ಯಾಪಾರ ಉಪರತಿಂ ರುಚ್ಛತಿ ಅಂಥೇಳಿ ಮುಕ್ತಾಶ್ರಯ ಅಂದ್ರೆ ಭಗವದ್ ವಿಗ್ರಹ ಚಿಂತನವನ್ನು ಬಿಡುತ್ತೆ ಅಂತೇನು. ಅಂದ್ರೆ ಸಗುಣೋಪಾಸನ ನಿರ್ಗುಣೋಪಾಸನದ ಒಂದು ಗೊಂದಲಕ್ಕೆ ಅಳಿವುಳುಗಾಗಿದ್ದಾರೆ. ಸೊ ಏನಾಗತ್ತೆ, ಭಗವಂತನ ವಿಗ್ರಹ ಚಿಂತನವನ್ನು ಭಗವಂತನ ವಿಗ್ರಹ ಚಿಂತನೆ ಮಾಡ್ತಾ ಇದ್ದರು ಇಷ್ಟೊತ್ತು, ಇಷ್ಟು ಕಾಲವು ಅಪರೋಕ್ಷವಾಯಿತು. ಅಪರೋಕ್ಷವಾದಾಗ ಆ ಭಗವಂತನ ವಿಗ್ರಹ ಬೇಕಾಗಿಲ್ಲ, ಭಗವಂತನ ರೂಪ ಚಿಂತನೆ ಬೇಕಾಗಿಲ್ಲ, ವಿಗ್ರಹ ಚಿಂತನೆ ಬೇಕಾಗಿಲ್ಲ. ಆ ವಿಗ್ರಹ ಚಿಂತನವನ್ನು ಬಿಟ್ಟು ಬಿಡ್ತಾನೆ. ನಿರ್ವಾಣ ಅಂತ ಹೇಳಿದ್ರೆ ಬಾಹ್ಯ ವ್ಯಾಪಾರಗಳನ್ನು ಬಿಟ್ಟು ಬಿಡ್ತಾನೆ. ಏನು ವ್ಯಾಪಾರಗಳು ಮಾಡೋದಿಲ್ಲ, ಏನು ವಿಗ್ರಹ ಚಿಂತನೆಯೂ ಮಾಡೋದಿಲ್ಲ. ಒಂದು ಶೂನ್ಯದ ಚಿಂತನೆ, ವ್ಯಾಪಾರ ರಹಿತವಾದ ನ ಕಶ್ಚಿತ್ ನಂಬಿ ಜಾತಿಷ್ಠಿತ್ಯ ಕರ್ಮ ಕೃತ ಅಂತ ಹೇಳಿ ಕೃಷ್ಣ ಹೇಳಿದ್ದಾನೆ. ಒಂದು ಕ್ಷಣವೂ ವ್ಯಾಪಾರವಿಲ್ಲದೆ ಇರಲಿಕ್ಕಾಗೋದಿಲ್ಲ. ಆದ್ರೆ ಇಲ್ಲಿ ಇವರು ಹೀಗೆ ಅರ್ಥ ಮಾಡಿದ್ದಾರೆ, ನಿರ್ವಾಣ ಅಂತ ಹೇಳಿದ್ರೆ ಬಾಹ್ಯ ವ್ಯಾಪಾರಗಳೆಲ್ಲ ಬಿಟ್ಟು ಬಿಡ್ತಾನೆ, ಕೇವಲ ಆತ್ಮನಿಗೆ ಆತ್ಮನಾದ ಪರಮಾತ್ಮನ ಧ್ಯಾನ ಮಾಡ್ತಾ ಇರ್ತಾನೆ ಅಂತ ಹಾಗೆ ಅರ್ಥ ಮಾಡಿದ್ದಾರೆ. ಅದೇ ವಿಧವಾಗಿ ವಿಶ್ವನಾಥ ವ್ಯಾಖ್ಯಾನದಲ್ಲಿ ಅವರು ಹೇಳಿದಂತಹದ್ದು, ಯಥಾ ಅರ್ಚಿ ದೀಪಕಲಿಕಾ ತೈಲವರ್ತಿಭ್ಯಾಂ ವಿಯುಕ್ತಾನಿ ವಾತಿ ಇತ್ಯರ್ಥ. ಅಸ್ಯಾಂ ದಶಾಯಾಂ ಪುರುಷ ಜೀವ ಮನೋಲಯೇ ಸತಿ ಲಿಂಗರೂಪ ಆವರಣಭಂಗಾತ್ ಅವ್ಯವಧಾನಂ ಶುದ್ಧಮಾತ್ಮಾನಂ ಪ್ರತ್ಯಗಾತ್ಮಾನಂ ಏಕಮನ್ವೀಕ್ಷತೆ ಅಂತೇಳಿ ವಿಶ್ವನಾಥ ವ್ಯಾಖ್ಯಾನದಲ್ಲಿ ಅಲ್ಲಿ ಹೇಳಿರ್ತಾರೆ. ಭಗವಂತನ ಧ್ಯಾನವನ್ನು ತೊರೆದಂತಹ ಯೋಗಿಯಾದವನು ಮನಸ್ಸು ವಿಷಯ ಪದಾರ್ಥವನ್ನು ಒಲ್ಲೋದಿಲ್ಲ, ಅದು ಸರಿಯದೆ. ಯಾವ ವಿಷಯವನ್ನು ಆಲೋಚಿಸದೆ ಎಣ್ಣೆ ಇಲ್ಲದೆ ದೀಪಂತೆ ಲಯ ಹೊಂದುತ್ತದೆ. ಆಗ ಲಿಂಗದೇಹ ರೂಪವಾದ ಆವರಣ ನಾಶವಾಗಿ ಶುದ್ಧ ಆತ್ಮಸ್ವರೂಪ ಕಾಣುತ್ತದೆ. ಅವನಿಗೆ ಎಂದು ಭಕ್ತಿರಸದ ಭಗವದಾನಂದದ ಅನುಭವವೇ ಇಲ್ಲದಾಗತ್ತೆ. ಅಂದ್ರೆ ಒಟ್ಟಿಗೆ ಭಗವಂತನ ಭಕ್ತಿರಸದ ಆನಂದ ಅವರಿಗೆ ಬೇಕಾಗಿಲ್ಲ. ಒಂದು ಶೂನ್ಯಾವಸ್ಥೆಯಂತೆ ಒಂದು ಅವಸ್ಥೆಯನ್ನು ಅವರು ಚಿಂತನೆ ಮಾಡಿದಂತಾಗುತ್ತೆ. ಸೊ ಈ ಎಲ್ಲಾ ವ್ಯಾಖ್ಯಾನಗಳು ಕೂಡ ಅಸಂಗತವಾಗಿದೆ. ಶುಕದೇವ ವ್ಯಾಖ್ಯಾನದಲ್ಲಿ ಒಂದು ತಪ್ಪನ್ನು ಓವರ್ಕಮ್ ಆಗಿದ್ದಾರೆ, ಇನ್ನೊಂದಕ್ಕೆ ಮಾತ್ರ ಒಳಗಾಗಿದೆ. ಅಲ್ಲಿ ಏನು ಮುಕ್ತಾಶ್ರಯಂ ಅಂತ ಹೇಳಿದರೆ ಶುಕದೇವ ವ್ಯಾಖ್ಯಾನದಲ್ಲಿ ಆಚಾರ್ಯ ಅಂತ ಅದು ಫಸ್ಟ್ ಭಾಗದಲ್ಲಿ ಸತ್ ನಿತ್ಯ ಮುಕ್ತ ಪರಮ ಪುರುಷಾಶ್ರಯಂ ಅಂತ ಹೇಳಿ ಅಷ್ಟು ಮಾತುಗೂ ಸರಿಯಾಗಿ ಹೇಳಿದ್ದಾನೆ. ಶುಕದೇವ ವ್ಯಾಖ್ಯಾನದಲ್ಲಿ ಮುಕ್ತಾಶ್ರಯ ಅಂದ್ರೆ ನಿತ್ಯ ಮುಕ್ತನಾದ ಪರಮಪುರುಷನನ್ನು ಧ್ಯಾನಿಸುತ್ತೆ ಮನಸ್ಸು ಅಂತ ಅದು ಹೇಳಿದ್ದಾರೆ. ಆದ್ರೆ ಏನ್ ಮಾಡಿದ್ದಾರೆ, ನಿರ್ವಾಣಂ ಅಂದ್ರೆ ಸಮಾಧಿ ರಸೆ ಲಯಮೃಚ್ಛದಿ ಇತ್ಯರ್ಥ ಅಂತ ಹೇಳಿ ಆ ನಿರ್ವಾಣ ಶಬ್ದದ ವಿಷಯದಲ್ಲಿ ಆ ಗೊಂದಲಕ್ಕೆ ಒಳಗಾಗಿದ್ದಾರೆ. ನಿರ್ವಾಣ ಅಂತ ಹೇಳಿ ಸಮಾಧಿ ರಸದಲ್ಲಿ ಮುಳುಗಿ ಹೋಗುತ್ತೆ ಅಂತ ಹೇಳಿ, ಭಗವಂತನನ್ನೇ ಧ್ಯಾನದಲ್ಲಿ ಕಾಣುತ್ತೆ ಅಂತ ಮನಸ್ಸು ಅಂತ ಹೇಳಿ ಆ ಬಾಹ್ಯ ಶರೀರದ ಅಭಿಮಾನವನ್ನು ಬಿಡುತ್ತೆ ಅನ್ನುವ ಸುಂದರವಾದ ಅರ್ಥವನ್ನು ಅದು ಹಿಡಿದಿಲ್ಲ ಅವರು. ಸೊ ಅಲ್ಲಿ ಪ್ರಾಬ್ಲಮ್ ಬಂದಿದೆ ಅವರು. ಸೊ ಹೀಗೆ ಮಿಕ್ಕವರೆಲ್ಲ ಮಾಡಿದಂತಹ ಆ ಎಲ್ಲ ತಪ್ಪುಗಳನ್ನು ಸರಿ ಮಾಡಿ ಆಚಾರ್ಯರು ಅದರ ಸರಿಯಾದ ಅರ್ಥವನ್ನು ತಿಳಿಸಿಕೊಟ್ಟಿದ್ದಾರೆ. ಆಚಾರ್ಯರ ವ್ಯಾಖ್ಯಾನ ಸಂಕ್ಷಿಪ್ತವಾಗಿ ಹೀಗೆ ಹೇಳಿದ, ಮುಕ್ತಾಶ್ರಯಂ ವಿಷ್ಣು ವಿಷಯಂ ಸ್ವಚಿತ್ತಂ, ಅದನ್ನು ಸ್ವಚಿತ್ ತಮ್ ಅಂತ ಬಿಡಿಸಿದ್ದಾರೆ. ಅದಕ್ಕೆ ಸ್ವಚಿತ್ತಂ ಜೀವ ಚೈತನ್ಯೇ ವಿತತಂ ನಿರ್ವಾಣಂ ಮೃಚ್ಛತಿ ಶರೀರಾಭಿಮಾನಂ ಜಹಾತಿ ಸ್ವಚಿತ್ ಅಭಿಮಾನೇನ. ಇಷ್ಟೇ, ಬಹಳ ಸಂಕ್ಷೇಪವಾದ ವ್ಯಾಖ್ಯಾನ, ಆದರೆ ಎಲ್ಲ ಭಾವಗಳನ್ನು ಒಳಗೊಂಡಿದೆ. ಮುಕ್ತಾಶ್ರಯಂ ವಿಷ್ಣು ವಿಷಯ, ಮುಕ್ತನಂದ್ರೆ ವಿಷ್ಣು ಅಂತ ಆಶ್ರಯಂ ಅಂತೇಳಿ, ಸ್ವಚಿತ್ತಂ ಸ್ವಚಿತ್ತಂ ಜೀವ ಚೈತನ್ಯ ವಿತತಂ ಅಂತೇಳಿ, ನಿರ್ವಾಣ ಮುಚ್ಚತಿ ನಿರ್ವಾಣ ಶರೀರ ಅಭಿಮಾನಂ ಜಹಾತಿ, ಶರೀರ ಅಭಿಮಾನವನ್ನು ಬಿಡ್ತಾನೆ. ಯಾಕೆ? ಸ್ವಚಿತ್ ಅಭಿಮಾನೇನ, ತನ್ನದೇ ಆದ ಚಿತ್ ಅಭಿಮಾನ, ತನ್ನ ಸ್ವರೂಪ ದೇಹದ ಅಭಿಮಾನವನ್ನು ಬಂತು, ಆದ್ದರಿಂದ ಜಡ ಶರೀರದ ಅಭಿಮಾನ ಬಿಟ್ಟಿದ್ದಾನೆ ಅಂಥೇಳಿ ಹೇಳುವುದರ ಮೂಲಕವಾಗಿ ಮಿಕ್ಕವರು ಈ ತಪ್ಪು ಮಾಡಿ ಆ ತಪ್ಪು ಮಾಡಿದಂತೆ ಏನು ಹೇಳಬೇಕಾಗಿದ್ದೇ ಇಲ್ಲ. ಅಲ್ಲಿ ಹೋಗಿ ಅವರು ವ್ಯಾಖ್ಯಾನಗಳು ನೋಡಿದಾಗ ಏನು ಮಾಡಿ ತಪ್ಪು ಮಾಡಿದಾರೆ ಅನ್ನೋದು ಗೊತ್ತಾಗಿಬಿಡುತ್ತೆ. ಆಚಾರ್ಯರು ಇದು ಸರಿಯಾದ ಅರ್ಥ ಅಂತ ಅಷ್ಟೇ ಹೇಳಿ ಮಿಕ್ಕ ಅರ್ಥಗಳಲ್ಲೆಲ್ಲ ಗೊಂದಲ ಉಂಟಾಗುತ್ತೆ ಅನ್ನುವ ಭಾವವನ್ನು ತೋರಿಸಿ ಕೊಟ್ಟಿದ್ದ. ಅಂದ್ರೆ ಆ ವರ್ಣನೆ ಯಾವುದು ಮಾಡಲಿಲ್ಲ, ಸಂಕ್ಷೇಪವಾಗಿ ಹೇಳಿದ್ದಾರೆ. ಆದರೆ ನಾವು ಯೋಚನೆ ಮಾಡಿದರೆ ಮಿಕ್ಕವರು ಮಾಡಿದ ತಪ್ಪುಗಳೇನು, ಆಚಾರ್ಯರು ಹೇಗೆ ಅದನ್ನು ಸರಿಪಡಿಸಿದ್ದಾರೆ ಅನ್ನೋದನ್ನು ನಮಗೆ ಗೊತ್ತಾಗುತ್ತೆ. ಸೊ ಅದು ಅದನ್ನು ಸುಂದರವಾಗಿ ಹೇಳಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ. ಸೊ ಈ ಪದ್ಯವನ್ನು ಒಂದ್ಸಾರಿ ಓದ್ಬಿಟ್ಟು ಹೋಗೋಣ. ಮುಕ್ತಾಶ್ರಯಂ ಯರ್ಹಿ ವಿಷಯಂ ಸ್ವಚಿತ್ತಂ ನಿರ್ವಾಣ ಮೃಚ್ಛತಿ ಮನಸ್ ಸಹಸಾ ಯಥಾರ್ಚಿ ಆತ್ಮಾನಮತ್ರ ಪುರುಷೋ ವ್ಯವಧಾನಮೇಕಂ ಅನ್ವೀಕ್ಷತೆ ಪ್ರತಿನಿವೃತ್ತ ಗುಣಪ್ರವಾಹ ಅಂತ ಹೇಳಿದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಆ ಜೀವನ್ಮುಕ್ತನಾದಂತಹ ಸ್ಥಿತಿಯನ್ನು ಆ ಅಪರೋಕ್ಷ ಜ್ಞಾನ ಪಡೆದವನ ಅವನ ಸ್ಥಿತಿಯಾಗಿರುತ್ತೆ ಅನ್ನೋದನ್ನು ಎರಡು ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾರೆ. ಈ ನೆಕ್ಸ್ಟ್ ಶ್ಲೋಕದಲ್ಲಿ 35ನೇ ಶ್ಲೋಕದಲ್ಲಿ ಹೇಳುವಂತಹದ್ದು ಅದರ ಆಚಾರ್ಯರು ಹೇಳಿದ ಅರ್ಥ ಏನು ಅಂತ ನೋಡೋಣ. ಅದಕ್ಕೆ ಮಿಕ್ಕವರು ಏನು ಮಿಕ್ಕವರ ವ್ಯಾಖ್ಯಾನಗಳು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಬಟ್ ಆಚಾರ್ಯರು ಏನ್ ಹೇಳಿದ್ದಾರೆ, ಇದರ ಸರಿಯಾದ ಅರ್ಥ ಏನು ಅನ್ನೋದನ್ನು ಮಾತ್ರ ಇವತ್ತು ನೋಡೋಣ. ಇಲ್ಲಿ ಸಹ ಅಪಿ ಅವನು ಕೂಡ, ಅವನಂದ್ರೆ ಯಾರು, ಈ ವಿಧವಾಗಿ ಅಪರೋಕ್ಷವಾಗಿ ಪರಮಾತ್ಮನನ್ನು ಕಂಡಂತಹ ಸಾಧಕನು ಉಪಾಸಕನು ಯಾರಿದ್ದಾನೋ ಅವನು ಕೂಡ ಸಹ ಅಪಿ ಏತಯ ಚರಮಯ ಮನಸೋ ನಿವೃತ್ತಿಯ ಏತಯ ಮನಸಃ ನಿವೃತ್ತಿಯ ಏತಯ ಮನಸಃ ಅಂದ್ರೆ ಮೇಲೆ ಹೇಳಿದ ರೀತಿಯಲ್ಲಿ ಮನಸ್ಸು ಹೇಗೆ, ಮನಸ್ಸು ಸ್ವಚಿತ್ತ ತನ್ನದೇ ಆದ ಸ್ವರೂಪ ದೇಹದ ಅಭಿಮಾನವನ್ನು ಪಡೆದು ಬಾಹ್ಯ ಶರೀರದ ಅಭಿಮಾನವನ್ನು ಬಿಟ್ಟಂತಹ ಮನಸ್ಸು ಯಾವುದಿದೋ ಏತಯ ಮನಸ್ಸಃ ಮೇಲೆ ಹೇಳಿದ ರೀತಿಯಲ್ಲಿ ಜಡ ಶರೀರದ ಅಭಿಮಾನ ತ್ಯಾಗರೂಪವಾದಂತಹ ಒಂದು ನಾಶದಿಂದ ನಿರ್ವಾಣ ಅಂತ ಹೇಳಿದ್ದಾರಲ್ವ, ಅದರ ಆ ನಿರ್ವಾಣವನ್ನು ಪಡೆದಂತಹ ಯಾವ ಮನಸ್ಸಿದೋ ಆ ಮನಸ್ಸಿನ ಆ ನಿವೃತ್ತಿಯ ಆ ಶರೀರ ಅಭಿಮಾನ ತ್ಯಾಗರೂಪವಾದಂತಹ ನಾಶದಿಂದ ನಿವೃತ್ತಿಯಿಂದ ಅವನು ತಸ್ಮಿನ್ ಅಂದ್ರೆ ಆ ಹಿಂದೆ ಹೇಳಿದಂತಹ ಪರಿಸ್ಥಿತಿ, ತಸ್ಮಿನ್ ಅಂದ್ರೆ ಅದರಲ್ಲಿ ಅಂದ್ರೆ ಹಿಂದೆ ಹೇಳಿದಂತಹ ಒಂದು ಸ್ಥಿತಿಯಲ್ಲಿ, ಎಂತಹ ಸ್ಥಿತಿ ಅದು, ಹಿಂದೆ ಹೇಳಿದ ಸ್ಥಿತಿ, ಸುಖ ದುಃಖ ಬಾಹ್ಯೆ ಸುಖ ದುಃಖವಿಲ್ಲದಿರುವಂತಹದ್ದು ಅಂದ್ರೆ ಎಂತಹ ಸುಖ ದುಃಖಗಳು, ಪ್ರಾಕೃತ ಸುಖ ದುಃಖ ನಾಶರೂಪಕ ಅಂದ್ರೆ ನಮಗೆ ಅಹಿತಕಾರಿಯಾಗಿರುವಂತಹದ್ದು, ನಮಗೆ ಅನ್ಡಿಸೈರಬಲ್ ಆಗಿರುವಂತಹ ಆ ಬಾಹ್ಯವಾದಂತಹ ಸುಖ ದುಃಖಗಳು ಯಾವುದಿದೋ ಸುಖ ದುಃಖ ಬಾಹ್ಯೆ ಅಂದ್ರೆ ಪ್ರಾಕೃತ ಸುಖ ಮತ್ತು ಪ್ರಾಕೃತ ದುಃಖಗಳು ಇಲ್ಲದೇ ಇರುವಂತಹ ಸುಖ ದುಃಖ ಬಾಹ್ಯವಾದಂತಹ ಪರಿಸ್ಥಿತಿಯಲ್ಲಿ ಇದ್ದವನಾಗ್ತಾನೆ ಅಂತಹ ಅವನು ಆ ಸಾಧಕನು ಮಹಿಮ್ನಿ ಅಂತ ಹೇಳಿದ್ರೆ ಉತ್ಕೃಷ್ಟವಾದಂತಹ ಸ್ವರೂಪ ಜ್ಞಾನಾನಂದಗಳು ಅಂದ್ರೆ ಡಿಸೈರಬಲ್ ಅನ್ಡಿಸೈರಬಲ್ ಯಾವುದು, ಅನ್ಡಿಸೈರಬಲ್ ಅನ್ನುವುದು ಅದು ಜಡ ಶರೀರದ ಅಭಿಮಾನಕ್ಕೆ ಅದು ಅನ್ಡಿಸೈರಬಲ್, ಆದ್ರೆ ಯಾವುದು ಡಿಸೈರಬಲ್ಲು ಸುಖ ದುಃಖ ಪ್ರಾಕೃತ ಸುಖ ದುಃಖಗಳು ಅನ್ಡಿಸೈರಬಲ್ ಮಹಿಮ್ನಿ ಅಂದ್ರೆ ಸ್ವರೂಪ ಜ್ಞಾನಾನಂದ ಡಿಸೈರಬಲ್. ಸೊ ಮಹಿಮ್ನಿ ಅಂದ್ರೆ ಬೇಕಾದಿರುವಂತಹ ಸ್ವರೂಪ ಜ್ಞಾನ ಆನಂದಗಳಲ್ಲಿ ಅವಸಿತ ಅದರಲ್ಲಿ ನೆಲೆಸಿ ಅಂದ್ರೆ ಆ ಜೀವನು ಸಾಧಕನು ಅದರಲ್ಲಿ ಅವಸಾನ ಅಂದ್ರೆ ಕೊನೆ ಫೈನಲ್ ಸ್ಟೇಜ್ ಡಿಸೈರಬಲ್ ಫೈನಲ್ ಸ್ಟೇಜ್ ಅವನು ಅವಸಿತನಾಗುತ್ತಾನೆ. ಅವಸಿತನಾಗುವುದಂದ್ರೆ ನಾನು ನಿರ್ದೋಷ ಜ್ಞಾನ ಆನಂದ ಸ್ವರೂಪನಾಗಿದ್ದೀನಿ, ಭಗವಂತನ ಅಧೀನನಾಗಿದ್ದೀನಿ ಅನ್ನುವ ನಿಶ್ಚಯ ಜ್ಞಾನವನ್ನು ಪಡೆದವನು ಅವನು ಅವಸಿತನು. ಅವಸಾನ ಅಂದ್ರೆ ದ ಫೈನಲ್ ಡಿಸೈರಬಲ್ ಡೆಸ್ಟಿನೇಷನ್ ರೀಚ್ ಆದವನು ಅವನು ಅವಸಿತ. ಅವಸಾನ ಅಂದ್ರೆ ಫೈನಲ್ ಡೆಸ್ಟಿನೇಷನ್, ಯಾವುದು ಡಿಸೈರಬಲ್ ಡೆಸ್ಟಿನೇಷನ್ ಯಾವುದು ಇಲ್ಲಿ ಅಂತ ಹೇಳಿದ್ರೆ, ಆ ಡಿಸೈರಬಲ್ ಡೆಸ್ಟಿನೇಷನ್ ಸರಿಯಾದ ತಿಳುವಳಿಕೆ. ಏನು ಸರಿಯಾದ ತಿಳುವಳಿಕೆ? ನಾನು ನಿರ್ದೋಷ ಜ್ಞಾನಾನಂದ ಸ್ವರೂಪನಾಗಿದ್ದೀನಿ ಅಂದ್ರೆ ನನ್ನಲ್ಲಿ ಆ ಸ್ವರೂಪದಲ್ಲಿ ಆ ಇನ್ಹೆರೆಂಟ್ ಅಜ್ಞಾನ ಇಲ್ಲ, ಇನ್ಹೆರೆಂಟ್ ಆಗಿ ನಾನು ಜ್ಞಾನಾನಂದ ಸ್ವರೂಪನಾಗಿದ್ದೀನಿ ಅನ್ನುವ ತಿಳುವಳಿಕೆ, ನಾನು ಭಗವಂತನಿಗೆ ಅಧೀನನಾಗಿದ್ದೀನಿ ಅನ್ನುವ ತಿಳುವಳಿಕೆ, ಇದು ನನಗೆ ನಿಶ್ಚಯವಾಗಿದೆ, ಇದು ಚಂಚಲವಾಗದೆ ನಿಶ್ಚಯವಾಗಿರುವುದು ಯಾವುದು, ಅಂತಹ ಅವಸಿತ ಸ್ಥಿತಿಯನ್ನು ಪಡೆದವನಾಗಿ ಅವನು ಏನಾಗುತ್ತಾನೆ? ಅಸತಿ ಕರ್ತರಿ ಇಲ್ಲಿ ಸೋ ಅಪಿ ಏತಯ ಚರಮಯ ಮನಸಃ ನಿವೃತ್ಯ ತಸ್ಮಿನ್ ಮಹಿಂ ಅವಸಿತ ಸುಖ ದುಃಖ ಬಾಹ್ಯೇ ಹೇತುತ್ವಸತಿ ಕರ್ತರಿ ದುಃಖಯೋ ನ ಸ್ವಾತ್ಮನ್ ವಿಧತ್ತ ಉಪಲಬ್ಧ ಪರಾತ್ಮ ಕಾಷ್ಟಃ ಅಂತೇಳಿ. ಇಲ್ಲಿ ಅಸತಿ ಕರ್ತರಿ ಅಂತೇಳಿ, ಅಸತಿ ಕರ್ತರಿ, ಅಸತಿ ಕರ್ತರಿ, ಅಸತಿ ಸತಿ ಸ್ವತಂತ್ರ, ಸತ್ ಸತಿ ಸತ್ ಸ್ಥಿತಿ ಸ್ವತಂತ್ರ ಸ್ಥಿತಿ ಅದು ಇಲ್ಲ. ಅಸತಿ ಕರ್ತರಿ ಅಂದ್ರೆ ತನ್ನಲ್ಲಿ ಏನಾಗಿದ್ದಾನೆ, ನಾನು ಭಗವಂತನ ಅಧೀನನಾಗಿದ್ದೀನಿ, ಆ ಕಾರಣದಿಂದ ನನ್ನಲ್ಲಿ ಸ್ವತಂತ್ರ ಕರ್ತೃತ್ವವಿಲ್ಲ, ನಾನು ಅಸ್ವತಂತ್ರ ಕರ್ತೃತ್ವ ಉಳ್ಳವನಾಗಿದ್ದೀನಿ, ಕರ್ತೃತ್ವ ಇದೆ ನನಗೆ ಆದರೆ ಸ್ವತಂತ್ರ ಕರ್ತೃತ್ವವಿಲ್ಲ, ಅಸ್ವತಂತ್ರ ಕರ್ತೃತ್ವ. ಈ ವಿಧವಾಗಿ ಅಸತಿ ಕರ್ತರಿ ಅಸ್ವತಂತ್ರ ಕರ್ತೃವಾದಂತಹ ಸ್ವಾತ್ಮನ್ ತನ್ನಲ್ಲಿ ಏನು ಮಾಡಿದ್ದಾನೆ? ಇಲ್ಲಿ ನೋಡ್ರಿ, ಬಹಳ ಇದು ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ ಅಂದ್ರೆ ಹೇತುತ್ವಪ್ಯಸತಿ ಕರ್ತರಿ ದುಃಖಯೋ ನಃ ಸ್ವಾತ್ಮನ್ ವಿಧತ್ತ ಉಪಲಬ್ಧ ಪರಾತ್ಮಕಾಷ್ಟಃ ಅಂತೇಳಿ. ಇಲ್ಲಿ ದುಃಖಯೋ ಅಂದ್ರೆ ದ್ವಿವಚನ, ಸಂಸ್ಕೃತದಲ್ಲಿ ಏಕವಚನ ದ್ವಿವಚನ ಬಹುವಚನ ಇದೆ, ಸಿಂಗ್ಯುಲರ್ ಡ್ಯುಯಲ್ ಪ್ಲೂರಲ್, ಮಿಕ್ಕ ಎಲ್ಲ ಭಾಷೆಗಳಲ್ಲಿ ಸಿಂಗ್ಯುಲರ್ ಪ್ಲೂರಲ್ ಅಷ್ಟೇ ಇದೆ. ಆದ್ರೆ ಸಂಸ್ಕೃತದಲ್ಲಿ ಏಕವಚನ ದ್ವಿವಚನ ಬಹುವಚನ, ದ್ವಿವಚನ ಡ್ಯುಯಲ್ ನಲ್ಲಿ ಪ್ರಯೋಗ, ದುಃಖಯೋಹೋ ಎರಡು ದುಃಖ, ಎರಡು ದುಃಖಗಳಿಂದಲೂ ಅಂತ ಕಾಣಿಸುತ್ತೆ ಮೇಲ್ನೋಟಕ್ಕೆ. ಸೊ ಎರಡು ದುಃಖಗಳೆಲ್ಲಿಂದ ಬಂತು ಅಂತ ಸಂದೇಹ ಬರುತ್ತೆ. ಅದಕ್ಕೆ ಅದರ ಅರ್ಥವನ್ನು ಆಚಾರ್ಯರು ಹೇಳಿದ್ರೆ ದುಃಖಂ ಅನ್ನುವ ಶಬ್ದವನ್ನು ಬಿಡಿಸಿದ್ದಾರೆ. ದುಃಖ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ದುಃಖ, ಸ್ಯಾಡ್ನೆಸ್. ಆದರೆ ನೋಡ್ರಿ, ಇದು ಬಹಳ ವೇದಗಳಿದ್ದಂತೆ ಹಿಡನ್ ಮೀನಿಂಗ್, ಗೂಢವಾದ ಭಾಷೆ ಇದೆ ಇಲ್ಲಿ. ದುಃಖಯೋಹೋ ಎರಡು ದುಃಖಗಳಲ್ಲಪ್ಪ ಇಲ್ಲಿ, ದುಹು ಖ ಯೋ, ದುಹು ಅಂದ್ರೆ ದುಃಖಯೋ ಅಂದ್ರೆ ದುಹು ದುಃಖ ಮಿತಿ ವಿಜ್ಞೇಯಂ ಖಂ ಸುಖಂ ಚ ತಯೋಹೋ ಯತಃ ಅಂತೇಳಿ. ದುಃಖಯೋಹೋ ಎರಡು ದುಃಖಗಳಿಂದ ಅಲ್ಲ, ಸುಖ ದುಃಖಗಳಿಂದ. ದುಃಖಯೋಹೋ ಅನ್ನುವ ಶಬ್ದಕ್ಕೆ ಸುಖ ದುಃಖಗಳಿಂದ ಎರಡನ್ನು ನಾವು ತಗೋಬೇಕು, ಆವಾಗ ದ್ವಿವಚನ ಸರಿ ಹೋಗುತ್ತೆ. ದುಃಖ ಸುಖಗಳಿಗೆ, ದುಃಖಯೋಹೋ ಅಂದ್ರೆ ದುಃಖ ಸುಖಗಳಿಗೆ ಅಂತೇಳಿ. ಹೇತುತ್ವಂ ಅಪಿ, ತಾನು ಹೇತುವಲ್ಲ, ತಾನು ಅಸತಿ ಕರ್ತರಿ ಆಗಿದ್ದಾನೆ, ಅಸ್ವತಂತ್ರ ಕರ್ತನಾಗಿದ್ದಾನೆ, ಆದ ಕಾರಣದಿಂದ ತನ್ನ ಸುಖ ದುಃಖಗಳಿಗೆ ತಾನು ಹೇತುವಲ್ಲ, ಭಗವಂತ ಹೇತುವಾಗಿದ್ದಾನೆ. ಹೇತುತ್ವಂ ಅಪಿ, ಕರ್ತೃತ್ವವನ್ನು ತನ್ನ ಸುಖ ದುಃಖಗಳಿಗೆ ತಾನೇ ಕರ್ತೃವಾಗಿದ್ದಾನೆ ಅನ್ನುವ ತಿಳುವಳಿಕೆಯನ್ನು ನ ವಿಧತ್ತೆ, ತಿಳಿಯಲಾರನು ಅಂದ್ರೆ ಹಿ ವಿಲ್ ರಿಯಲೈಸ್, ನನ್ನ ಸುಖ ದುಃಖಗಳಿಗೆ ನಾನೇ ಕಾರಣ ಅನ್ನುವ ತಿಳುವಳಿಕೆ ಅವನಿಗೆ ಬರುವುದಿಲ್ಲ. ನನ್ನ ಸುಖ ದುಃಖಗಳಿಗೆ ಹೇತುವಾದವನು ಭಗವಂತ ಅನ್ನುವ ಜ್ಞಾನ ಉಂಟಾಗತ್ತೆ ಅವನಿಗೆ. ಆದ್ದರಿಂದ ಅವನಿಗೆ ಹೇತುತ್ವಮಪಿ ನ ವಿಧತ್ತೆ, ಏಕೆಂದರೆ ಯಾಕೆ ಹಾಗಾಗತ್ತೆ ಅಂದ್ರೆ ಉಪಲಬ್ಧ ಪರಾತ್ಮಕಾಷ್ಟ ಅಂತೇಳಿ. ಉಪಲಬ್ಧ ಪರಾತ್ಮಕಾಷ್ಟ, ಉಪಲಬ್ಧವಾಗಿದೆ, ಸಿಕ್ಕಿದೆ, ಕೈಗೆ ಬಂದಿದೆ, ಅಪರೋಕ್ಷವಾಗಿದೆ. ಏನ್ ಅಪರೋಕ್ಷವಾಗಿದೆ? ಪರಮಾತ್ಮ ಕಾಷ್ಟ, ಪರಮಾತ್ಮನೇ ಎಲ್ಲವೂ ಮಾಡ್ತಾನೆ ಅನ್ನುವ ಆ ಅರ್ಥವನ್ನು, ಆ ಕರ್ತೃತ್ವ ಉಳ್ಳವನಾಗಿದ್ದಾನೆ ಅಂತೇಳಿ. ಹೀಗೆ ಸಹ ಅಪಿ, ಆ ಅಪರೋಕ್ಷದಲ್ಲಿ ಭಗವಂತನನ್ನು ಕಂಡವನಿಯಾಗಿದ್ದಾನೋ ಅವನು, ಏತಯ ಚರಮಯ ಮನಸೋ ನಿವೃತ್ಯ ತಸ್ಮಿನ್ ಮಹಿಂ ನವಸಿತ ಸುಖ ದುಃಖ ಬಾಹ್ಯೇ ಹೇತುತ್ವ ಯಸತಿ ಕರ್ತರಿ ದುಃಖಯೋಹೋ ನ ಸ್ವಾತ್ಮನ್ ವಿಧತ್ತ ಉಪಲಬ್ಧ ಆತ್ಮಕಾಷ್ಟ ಅಂತೇಳಿ. ಇಲ್ಲಿ ದುಃಖಯೋ ನ ಸ್ವಾತ್ಮನ್ ವಿಧತ್ತ, ನ ವಿಧತ್ತ ಅಲ್ಲಿ ನ ದುಃಖಯೋ ನ ಸ್ವಾತ್ಮನ್ ವಿಧತ್ತ, ನ ಅನ್ನೋದು ವಿಧತ್ತಗೆ ಸೋರಿಸ್ಕೋಬೇಕು. ದುಃಖಯೋಹೋ ಸುಖ ದುಃಖಯೋಹೋ ಸ್ವಾತ್ಮನ್ ನ ವಿಧತ್ತ, ಸ್ವ ದುಃಖಯೋ ನ ಸ್ವಾತ್ಮನ್ ವಿಧತ್ತ ಉಪಲಬ್ಧ ಪರಾತ್ಮಕಾಷ್ಟಃ ಅಂತೇಳಿ. ಉಪಲಬ್ಧ ಪರಾತ್ಮಕಾಷ್ಟಃ ಅಂತ ಹೇಳಿದರೆ ಉಪಲಬ್ಧವಾದಂತಹ ಪರಮಾತ್ಮನಲ್ಲಿ ಕರ್ತೃತ್ವ ಇದೆ, ಅಂದ್ರೆ ತಿಳುವಳಿಕೆ ಬಂತು. ತನ್ನಕ್ಕೆ ಸ್ವತಂತ್ರ ಕರ್ತೃತ್ವವಿಲ್ಲ, ಪರಮಾತ್ಮನಿಗೆ ಮಾತ್ರವೇ ಸ್ವತಂತ್ರ ಕರ್ತೃತ್ವವಿದೆ ಅನ್ನುವ ತಿಳುವಳಿಕೆ ಉಂಟವನಾಗಿದ್ದಾನಾದ ಕಾರಣದಿಂದ ಅವನು ಉಪಲಬ್ಧ ಪರಾತ್ಮಕಾಷ್ಠನಾಗಿದ್ದಾನೆ. ಅಂದ್ರೆ ಪರಮಾತ್ಮನೇ ಸ್ವತಂತ್ರ ಕರ್ತೃತ್ವ ಉಳ್ಳವನು ಅನ್ನುವ ಅಪರೋಕ್ಷ ಜ್ಞಾನ ಉಪಲಬ್ಧವಾಗಿದೆ, ಸಿಕ್ಕಿದೆ ಅವನಿಗೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ವಿಪರೀತ ಅರ್ಥಗಳು ಈ ಶ್ಲೋಕದಲ್ಲಿ ಬರಲಿಕ್ಕೆ ಅವಕಾಶಗಳಿದೆ. ಅದೆಲ್ಲವನ್ನು ಪರಿಹಾರ ಮಾಡ್ತಾ ಆಚಾರ್ಯರು ಹೇಳಿದಂತ ವಚನಗಳು, ಆಚಾರ್ಯರು ಏನೋ ಇಂಟರ್ಪ್ರಿಟೇಟ್ ಮಾಡಿದ್ದಾರೆ ರೀ ಅಂತ, ದುಃಖಯೋ ಅಂದ್ರೆ ಈ ವಿಧವಾಗಿ ಸುಖ ದುಃಖಗಳು ಹೀಗೆಲ್ಲ ಅರ್ಥ ಮಾಡಿದ್ದಾರಲ್ವಾ, ಇದು ಜಿಮ್ನಾಸ್ಟಿಕ್ ಸೈನ್ಸ್, ಬಹಳ ಜನ ಅಬ್ಜೆಕ್ಷನ್ ಮಾಡುವುದೇ. ಸಂಸ್ಕೃತ ಭಾಷೆಯಲ್ಲಿ ಹೇಗೆ ಬೇಕಾದರೂ ಶಬ್ದಗಳನ್ನು ಬಳಸಬಹುದು, ಹೀಗೆ ತಿರುಗಿಸಿ ತಿರುಗಿಸಿಬಿಟ್ಟು ಆಚಾರ್ಯರು ಏನೋ ಅರ್ಥ ಮಾಡಿದ್ದಾರೆ ಅಂತ ಹೇಳಿ ಆಕ್ಷೇಪ ಮಾಡುವಂತಹ ಒಂದು ಪ್ರಸಂಗ ಬರುತ್ತೆ. ಆದರೆ ಆ ಆಕ್ಷೇಪಗಳಿಗೂ ಅವಕಾಶವಿಲ್ಲ. ಆಚಾರ್ಯರು ಹೀಗೆ ವಿಶೇಷವಾದ ಅರ್ಥಗಳನ್ನು ತೋರಿಸಿಕೊಟ್ಟಾಗ ಅದಕ್ಕೆ ಬೇಕಾದಂತಹ ಪ್ರೂಫ್, ಅದರ ಜೊತೆಯಲ್ಲಿ ಅದಕ್ಕೆ ಬೇಕಾದಂತಹ ಎಲ್ಲ ಪ್ರಮಾಣಗಳನ್ನು ಕೂಡ ತೋರಿಸಿಕೊಟ್ಟಿದ್ದಾರೆ. ಆಚಾರ್ಯರು ಇದಕ್ಕೆ ವ್ಯಾಖ್ಯಾನ ಮಾಡುವಾಗ ತಮ್ಮ ಶಬ್ದಗಳನ್ನು ಹೇಳದೆ ಶಬ್ದ ನಿರ್ಣಯದಿಂದಲೂ ಹರಿವಂಶದಿಂದಲೂ ಹಾಗೇ ಕೋಟ್ ಮಾಡಿದ್ದಾರೆ. ಶಬ್ದ ನಿರ್ಣಯದಿಂದ ಆಚಾರ್ಯರು ಕೋಟ್ ಮಾಡಿ ಹೇಳ್ತಾ ಇದ್ದಾರೆ. ಅಸತ್ಕರ್ತರಿ ಅನ್ನುವಾಗ ಶಬ್ದಕ್ಕೆ ವ್ಯಾಖ್ಯಾನ ಮಾಡಿದ್ದು ಅಸತ್ಕರ್ತಾತು ಜೀವಃ ಸ್ಯಾತ್ ಸತ್ಕರ್ತ ಪರಮೇಶ್ವರ ಇತಿ ಶಬ್ದ ನಿರ್ಣಯೇ. ಅಸತ್ಕರ್ತನಾದವನು ಅಂದ್ರೆ ಅಸ್ವತಂತ್ರಕರ್ತನಾದವನು ಜೀವನಾಗಿದ್ದಾನೆ, ಸತ್ಕರ್ತ ಅಂದ್ರೆ ಸ್ವತಂತ್ರಕರ್ತನಾದವನು ಪರಮೇಶ್ವರ ಭಗವಂತನೇ ಆಗಿದ್ದಾನೆ ಅನ್ನುವ ಶಬ್ದ ನಿರ್ಣಯದ ವಾಕ್ಯವನ್ನು ಹಾಗೆಯೇ ಕೋಟ್ ಮಾಡಿದ್ದಾರೆ ಆಚಾರ್ಯರು. ಅಸತ್ಕರ್ತ ಅದು ಜೀವ ಸ್ಯಾತ್ ಸತ್ಕರ್ತ ಪರಮೇಶ್ವರ ಅಂತ ಹೇಳಿ ಇದು ಶಬ್ದ ನಿರ್ಣಯೇ, ಶಬ್ದ ನಿರ್ಣಯದ ಆಚಾರ್ಯರು ಕೋಟ್ ಮಾಡಿದ್ದಾರೆ. ಹಾಗೆ ದುಹು ದುಃಖ ಮಿತಿ ವಿಜ್ಞೇಯಂ ಖಂ ಸುಖಂ ಚ ತಯೋ ಯತಃ ಪ್ರದಾತ ಪರಮೋ ವಿಷ್ಣು ತಸ್ಮಾತ್ ದುಃಖಾದಿ ನಾಮವಾನ್. ಸೊ ಇದು ಹರಿವಂಶೇಶು. ನೋಡ್ರಿ, ದುಃಖ ಅನ್ನುವ ಶಬ್ದ ಪರಮಾತ್ಮನಿಗೂ ಅನ್ವಯ ಮಾಡಬಹುದು. ಪರಮಾತ್ಮನಿಗೆ ದುಃಖ ಅಂತ ಹೇಳಿದೆ, ಪರಮಾತ್ಮನಿಗೆ ದುಃಖ ಅಂತ ಹೆಸರು. ಯಾಕೆ ಪರಮಾತ್ಮನಿಗೆ ದುಃಖ? ದುಃಖಕ್ಕೆ ಆ ದುಃಖ ಅನ್ನುವ ಹೆಸರು ದುಃಖಕ್ಕೆ ಕೊಟ್ಟಾಗ ಅದ ಅರ್ಥರ ಬೇರೆ, ಪರಮಾತ್ಮನಿಗೆ ಕೊಟ್ಟಾಗ ಅವನ ಅರ್ಥವೇ ಬೇರೆ. ಪರಮಾತ್ಮನಿಗೆ ದುಃಖ ಅನ್ನುವ ಹೆಸರು, ಯಾಕೆ ಪರಮಾತ್ಮನಿಗೆ ದುಃಖ ಅಂತ ಹೆಸರು? ದುಹು ಅಂದ್ರೆ ದುಃಖ, ಖಂ ಅಂದ್ರೆ ಸುಖ, ಇವೆರಡೂ ಕೊಡುವವನು ಭಗವಂತನಾಗಿದ್ದಾನಾದ ಕಾರಣದಿಂದ ಪರಮಾತ್ಮನಿಗೆ ದುಃಖ ಸುಖಗಳನ್ನು ಕೊಡುವವನು, ದುಃಖ ಸುಖಗಳ ನಿಯಾಮಕನಾದ್ದರಿಂದ ಅವನಿಗೆ ದುಃಖ. ದುಃಖ ಅಂದ್ರೆ ದುಃಖ ಸುಖಗಳ ನಿಯಾಮಕ ಅನ್ನುವ ಅರ್ಥದಲ್ಲಿ ಪರಮಾತ್ಮನಿಗೆ ದುಃಖ ಶಬ್ದವನ್ನು ಅನ್ವಯವಾಗುತ್ತೆ ಅಂತ ಹೇಳಿ ಅಲ್ಲಿ ಪ್ರದಾತ ಪರಮೋ ವಿಷ್ಣು ತಸ್ಮಾ ದುಃಖಾದಿ ನಾಮವಾನ್ ಇತಿ ಹರಿವಂಶೇಶು ದುರ್ದುಃಖಮಿತಿ ವಿಜ್ಞೇಯಂ ಖಂ ಸುಖಂ ಚ ತಯೋರ್ಯತಃ. ದುಹು ಅಂದ್ರೆ ದುಃಖ ಅಂತ ತಿಳಿಯಬೇಕು, ಖಂ ಅಂದ್ರೆ ಸುಖ ಅಂತ ತಿಳಿಯಬೇಕು. ಅವು ಎರಡನ್ನು ಹೇಳುವಾಗ ದುಃಖಯೋಹೋ ಅಂದ್ರೆ ಸುಖ ದುಃಖಯೋಹೋ ಅಂತ ಅರ್ಥ. ಹೀಗೆ ಅವೆರಡನ್ನು ಕೊಡುವವನು ಭಗವಂತನೇ ಆಗಿದ್ದಾನೆ, ಪ್ರದಾತ ಪರಮಃ ವಿಷ್ಣು ಸರ್ವೋತ್ತಮನಾದ ಪರಮೋತ್ಕೃಷ್ಟನಾದಂತಹ ಭಗವಂತ ವಿಷ್ಣುವೇ ಅದೇ ಸುಖ ದುಃಖಗಳನ್ನು ಕೊಡುವವನಾಗಿದ್ದಾನೆ. ಪ್ರಾಕೃತ ಸುಖ ದುಃಖಗಳನ್ನು ಅವನೇ ಕೊಡ್ತಾನೆ. ಅದೇ ವಿಧವಾಗಿ ಯಾರಾದರೆ ಮೋಕ್ಷಯೋಗ್ಯರು, ಸತ್ಮೋಕ್ಷ ಅಂದ್ರೆ ಸಾತ್ವಿಕರು ಯಾರಿದ್ದಾರೋ ಆ ಸಜ್ಜನರಿಗೆ ಪರಮ ಕೊನೆಯದಾಗಿ ಮೋಕ್ಷದ ಸುಖವನ್ನು ಕೊಡುವವನವನೇ ಆಗಿದ್ದಾನೆ. ಹಾಗೆ ತಮೋಯೋಗ್ಯರಿಗೆ ಅನ್ನಂತಮ ಸ್ವರೂಪಕವಾದಂತಹ ದುಃಖವನ್ನು ಕೊಡುವವನು ಭಗವಂತ ಆಗಿದ್ದಾನೆ. ಹೀಗೆ ಪ್ರಾಕೃತವಾದ ಸುಖ ದುಃಖಗಳನ್ನು ಕೊಡುವವನವನೇ, ಅಪ್ರಾಕೃತವಾದ ಸುಖ ದುಃಖಗಳನ್ನು ಕೂಡ ಕೊಡುವವನಂದ್ರೆ ತಮ್ಮ ತಮ್ಮ ಜೀವ ಸ್ವಭಾವಕ್ಕೆ ತಕ್ಕಂತೆ ಜೀವ ಸಹಜವಾದ ಸುಖ ದುಃಖಗಳನ್ನು ಕೊಡುವವನು ಭಗವಂತನೇ ಆಗಿದ್ದಾನೆ. ಈ ಕಾರಣದಿಂದ ಅವನು ಸರ್ವಸ್ವತಂತ್ರ ಸ್ವತಂತ್ರನು, ಜೀವರೆಲ್ಲರೂ ಕೂಡ ಅಸ್ವತಂತ್ರರು ಅನ್ನುವ ವಿಷಯವನ್ನು ಕೋಟ್ ಮಾಡಿ ಆಚಾರ್ಯರು ಹೇಳಿದ್ದಾರೆ. ದುಃಖಂ ಚ ವಿಜ್ಞೇಯಂ ಖಂ ಸುಖಂ ಚ ತಯೋರ್ಯತಃ ಪ್ರದಾತ ಪರಮೋ ವಿಷ್ಣು ತಸ್ಮಾತ್ ದುಃಖಾದಿ ನಾಮವಾನ್ ಇತಿ ಹರಿವಂಶೇಶು ಅಂತೇಳಿ ಹರಿವಂಶದ ವಚನದಿಂದ ಆಚಾರ್ಯ ಅದನ್ನು ಕೋಟ್ ಮಾಡಿ ಹೇಳಿದ್ದಾರೆ. ಸೊ ಜೀವನ ಅಸ್ವತಂತ್ರಕರ್ತ, ಸ್ವತಂತ್ರಕರ್ತ ಪರಮಾತ್ಮ ಅಂತ ಶಬ್ದ ನಿರ್ಣಯದ ವಚನ. ದುಹು ಅಂದ್ರೆ ದುಃಖ, ಖಂ ಅಂದರೆ ಸುಖ, ಇವೆರಡನ್ನೂ ಕೊಡುವವನು ಪರಮಾತ್ಮ ಆದ್ದರಿಂದ ದುಃಖ ಅಂತಾದಂತಹ ಹೆಸರು ಉಳ್ಳವನು ಭಗವಂತ ಅಂತ ಹರಿವಂಶದಲ್ಲಿ ಹೇಳಿದ ವಚನದ ಅರ್ಥ. ಈ ವಿಧವಾಗಿ ಇದನ್ನು ಹೇಳಿದ್ದಾರೆ. ಇದಾದ ಮೇಲೆ ಮಿಕ್ಕ ವ್ಯಾಖ್ಯಾನಕಾರರು ಇದರಲ್ಲಿ ಎಲ್ಲೆಲ್ಲಿ ತಪ್ಪುದಾರಿಯಲ್ಲಿ ಆಗಿದ್ದಾರೆ, ಏನು ಮಾಡಿದ್ದಾರೆ ಅನ್ನುವ ಅವರ ವ್ಯಾಖ್ಯಾನಗಳನ್ನು ನಾವು ನಾಳೆ ನೋಡೋಣ. ಅಲ್ಲಿವರೆಗೆಲ್ಲರಿಗೂ ನಮಸ್ಕಾರ. ಶ್ರೀ ಕೃಷ್ಣಾರ್ಪಣಮಸ್ತು. ಕಾಯನ ವಾಚ ಮನಸ್ಸೇಂದ್ರಿಯ ವಿಧ್ಯಾತ್ಮನಾವ ಅನಸ್ವ ಸ್ವಭಾವ ಕರೋಮಿ ಇದ್ದ ಸಕಲನ್ನು ಪರಸ್ಮೈ ಶ್ರೀಮನ್ನಾರಾಯಣೇನ ಸಮರ್ಪಯಾಮಿ ಶಿಕ್ಷಣಾರ್ಥಂ.